जगन्नाथ पुरी नाथ की जय, गंगा मई यमुना मैया की जय, भक्ति देवी की जय, श्री महारानी की जय, श्रीमती राधा रानी की जय, श्री राधाष्टमी की जय। राधाष्टमी लेक्चर हरे कृष्णा 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 हरे हरे, हरे राम 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 हरे हरे। साधु साधु तदा इन्नति नीचोचिता रखानां मुञ्चोदाचिन्मां प्रेम रत्नं प्रियोऽस्तु। ಹರೇ ಕೃಷ್ಣ. ಶ್ರೀಮತಿ ರಾಧಾರಾಣಿ ಅವರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಸೊ ಜನರಿಗೆ ಲಕ್ಷ್ಮೀದೇವಿ ಬಗ್ಗೆ ಗೊತ್ತಿದೆ, ಮತ್ತು ಲಕ್ಷ್ಮೀದೇವಿ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಸರಳ. ಬಟ್ ಶ್ರೀಮತಿ ರಾಧಾರಾಣಿ ಅವ್ರ ಬಗ್ಗೆ ಜಾಸ್ತಿ ಜನರಿಗೆ ಚೆನ್ನಾಗಿ ಗೊತ್ತಿಲ್ಲ, ಅವ್ರು ಯಾರು ಅಂಥೇಳಿ, ಅವರ ಸ್ಥಿತಿ ಏನು ಅಂಥೇಳಿ. ಸಾಮಾನ್ಯವಾಗಿ ಕೃಷ್ಣ ಮತ್ತು ಕೃಷ್ಣನ ಲೀಲೆಯನ್ನು ತಿಳ್ಕೊಳ್ಳೋದು ಕಷ್ಟ. ಅದೇ ಥರ ಶ್ರೀಮತಿ ರಾಧಾರಾಣಿ ರಾಧಾರಾಣಿ ಬಗ್ಗೆಯೂ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ನಿಮ್ಗೆ ಗೊತ್ತಿರ್ಬೋದಲ್ಲ ಎಷ್ಟೋ ಕೃಷ್ಣ ಲೀಲೆಗಳ ಬಗ್ಗೆ ಎಷ್ಟೋ ಮೂರ್ಖ ಜನರು ಏನು ಮಾಡ್ತಾರೆ ಬೇರೆ ಬೇರೆ ತಪ್ಪು ತಿಳುವಳಿಕೆಗಳನ್ನು ಮಾತಾಡ್ತಾರೆ, ಅದ್ರ ಬಗ್ಗೆ ತಪ್ಪು ತಿಳುವಳಿಕೆಗಳನ್ನೆಲ್ಲ ಪ್ರಚಾರ ಮಾಡ್ತಾರೆ ಕೃಷ್ಣನ ಲೀಲೆಗಳ ಬಗ್ಗೆ. ಸೊ ಕೃಷ್ಣ ಏಕೆ ಇಷ್ಟು ಜನರಿಗೆ ಮದುವೆ ಆದ, ಮತ್ತು ಆ ಥರ ಎಲ್ಲ ಪ್ರಶ್ನೆಗಳನ್ನು, ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ಕಪಟತನ ಮಾಡಿದ್ದ ಅಂಥೇಳಿ ಬೇರೆ ಬೇರೆ ತಪ್ಪು ತಿಳುವಳಿಕೆಗಳಿದೆ ಕೃಷ್ಣನ ಲೀಲೆಗಳ ಬಗ್ಗೆ. ಕೃಷ್ಣನ ಮತ್ತು ಕೃಷ್ಣ ಲೀಲೆಗಳನ್ನು ತಿಳಿಯೋದು ಸ್ವಲ್ಪ ಕಷ್ಟ. ಸೊ ಪುರಾಣದಲ್ಲಿ, ವಿಷ್ಣು ಪುರಾಣದಲ್ಲಿ ಭಗವಂತನ ಮೂರು ಶಕ್ತಿಗಳ ಬಗ್ಗೆ ವರ್ಣನೆ ಆಗಿದೆ. ವಿಷ್ಣು ಶಕ್ತಿ ಪರಾಪ್ರೋಕ್ತ ಕ್ಷೇತ್ರಜ್ಞಾಖ್ಯ ತಥಾಪರ ಅವಿದ್ಯಾ ಕರ್ಮ ಸಂನ್ಯಾಯ ತೃತೀಯ ಶಕ್ತಿ ರಿಷ್ಯತೆ ಅಂಥೇಳಿ ಈ ಶ್ಲೋಕ ವಿಷ್ಣು ಪುರಾಣದಲ್ಲಿ ಹೇಳಿದೆ. ಸೊ ಮೂರು ಭಗವಂತನ ಮೂರು ಶಕ್ತಿಗಳ ಬಗ್ಗೆ ಈ ಶ್ಲೋಕದಲ್ಲಿ ವರ್ಣನೆ ಆಗಿದೆ. ಫಸ್ಟ್, ಮೊದಲೇದು ಅಂತರಂಗ ಶಕ್ತಿ. ಸೊ ಭಗವಂತನ ಅಂತರಂಗ ಶಕ್ತಿ, ಅದಕ್ಕೆ ಆ ಶಕ್ತಿ ಏನು ಮಾಡುತ್ತೆ ಅಂದರೆ ಎಲ್ಲ ಆಧ್ಯಾತ್ಮಿಕ ಜಗತ್ತನ್ನ ಸೃಷ್ಟಿ ಮಾಡುತ್ತೆ. ಮತ್ತು ಆಧ್ಯಾತ್ಮಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೀವಿಗಳು ಎಲ್ಲ ಈ ಅಂತರಂಗ ಶಕ್ತಿಯಿಂದ ಆಗುತ್ತೆ. ಭಗವಂತನ ಸ್ವರೂಪನೂ ಈ ಅಂತರಂಗ ಶಕ್ತಿಯಿಂದ ಆಗಿದ್ದದು. ಸೊ ಭಗವಂತನ ಸ್ವರೂಪ ಈ ಭೌತಿಕ ಜಗತ್ತಿನಲ್ಲಿ ಬಹಿರಂಗ ಶಕ್ತಿ ಇರುತ್ತೆ. ಈ ಬಹಿರಂಗ ಶಕ್ತಿಯಿಂದ ಎಲ್ಲ ಈ ಭೌತಿಕ ಸೃಷ್ಟಿಯಾಗುತ್ತೆ, ಭೌತಿಕ ಜಗತ್ತು. ನಮ್ಮ ಈ ಶರೀರನೂ ಭೌತಿಕ ಈ ಬಹಿರಂಗ ಶಕ್ತಿಯಿಂದ ಆಗಿದ್ದದು. ಸೊ ಈ ನಮ್ಮ ಶರೀರದಲ್ಲಿ ಭೂಮಿ, ಅಗ್ನಿ, ವಾಯು, ಜಲ, ಮನಸ್ಸು, ಅಹಂಕಾರ ಮತ್ತು ಬುದ್ಧಿ ಈ ಥರ ಎಂಟು ವಸ್ತುಗಳಿಂದ, ಇದೇ ಎಂಟು ವಸ್ತು 24 ವಸ್ತುಗಳಾಗಿ ವಿಸ್ತರಣೆ ಆಗುತ್ತೆ. ಸೊ ಈ 24 ತತ್ವಗಳ ಬಗ್ಗೆ ವರ್ಣನೆ ಆಗಿದೆ ಭಗವದ್ಗೀತೆಯಲ್ಲಿ. ಸೊ ಈ ತತ್ವಗಳಿಂದ ಈ ಶರೀರ ಮಾಡಲ್ಪಟ್ಟಿದೆ. ಈ ಶರೀರದ ಈ ಎಲ್ಲ ತತ್ವಗಳು ಭೌತಿಕ ಶಕ್ತಿಯ ವಿಸ್ತರಣೆ. ಸೊ ಈ ಬಹಿರಂಗ ಶಕ್ತಿ ಅದಕ್ಕೆ ಅಂತಾರೆ, ಅದಕ್ಕೆ ಮಾಯಾಶಕ್ತಿ ಅಥವಾ ಅದರ ಮೂರ್ತಿಮಾನ ಸ್ವರೂಪ ದುರ್ಗಾದೇವಿ ಭೌತಿಕ ಶಕ್ತಿ. ಮತ್ತು ಇನ್ನೊಂದು ಮೂರನೇ ಶಕ್ತಿ ಏನಂದರೆ ತಟಸ್ಥ ಶಕ್ತಿ ಅಂತ. ಎಲ್ಲ ಜೀವಿಗಳು ತಟಸ್ಥ ಶಕ್ತಿ, ಜೀವಾತ್ಮ ಆತ್ಮ ಇದೆ ಅಲ್ಲ, ಸೊ ಜೀವಾತ್ಮ ತಟಸ್ಥ ಶಕ್ತಿ, ಭಗವಂತನ ಮೂರನೇ ಶಕ್ತಿ ಅದು, ಅಥವಾ ಎರಡನೇ ಶಕ್ತಿ ಮತ್ತು ಮಾಯಾಶಕ್ತಿ ಮೂರನೇ ಶಕ್ತಿ. ಸೊ ಜೀವಾತ್ಮ ಏನಾಗುತ್ತೆ ಅಂದರೆ ಮಾಯಾಶಕ್ತಿ ಮೇಲೆ ಪ್ರಭಾವ, ಮಾಯಾಶಕ್ತಿಯ ಪ್ರಭಾವದೊಳಗಿರುತ್ತೆ ಅಥವಾ ಭಗವಂತನ ಅಂತರಂಗ ಶಕ್ತಿ ಪ್ರಭಾವದಲ್ಲಿರುತ್ತೆ, ಈ ಎರಡು ಯಾವಾಗಲೂ ಅದು ಈ ಎರಡು ಶಕ್ತಿಯಲ್ಲಿ ಇರುವ ಒಂದು ಶಕ್ತಿಯ ನಿಯಂತ್ರಣದಲ್ಲಿರುತ್ತೆ. ಅದಕ್ಕೋಸ್ಕರ ಅದಕ್ಕೆ ತಟಸ್ಥ ಶಕ್ತಿ ಅಂತಾರೆ. ತಟ ಅಂದರೆ ಗೊತ್ತಲ್ಲ ನಮಗೆ, ಈಗ ನೋಡಿ ನೀರಿನ ಸೊ ನದಿ ಇರುತ್ತೆ ಅಥವಾ ಸಮುದ್ರ ಇರುತ್ತಲ್ಲ, ಸಮುದ್ರ ತಟ ಅಂತೀವಲ್ಲ ನಾವು. ಸೊ ತಟ ಅಂದರೆ ನೀರೂ ಅಲ್ಲ ಅದು, ಮತ್ತು ಇದು ಅದು ಭೂಮಿನೂ ಅಲ್ಲ ಅದು, ಅದರ ನಡುವೆ ಇದ್ದದ್ದು. ಈ ಥರ ಅಂತರಂಗ ಶಕ್ತಿ ಮತ್ತು ಬಹಿರಂಗ ಶಕ್ತಿ ನಡುವೆ ಜೀವಾತ್ಮ ಇರುತ್ತೆ, ಜೀವಾತ್ಮ ಶಕ್ತಿ ಜೀವಶಕ್ತಿ ಇರುತ್ತೆ. ಸೊ ನಾವೆಲ್ಲರೂ ಈ ತಟಸ್ಥ ಶಕ್ತಿ, ಭಗವಂತನ ಶಕ್ತಿ ನಾವು. ಸೊ ಭಗವದ್ಗೀತೆಯಲ್ಲಿ ಇದಕ್ಕೆ ಈ ಶಕ್ತಿಗಳ ಬಗ್ಗೆನೂ ವರ್ಣನೆ ಆಗಿದೆ. ಸೊ ಈ ಥರ ಮೂರು ಭಗವಂತನ ಶಕ್ತಿಗಳಿದೆ, ಭಗವಂತನ ಹಲವಾರು ಶಕ್ತಿ ಇದೆ. ಪರಾಶಿದೈವ ಶೂಯತೆ ಸ್ವಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂಥೇಳಿ ಉಪನಿಷತ್ನಲ್ಲಿ ಹೇಳಿದೆ. ಎಷ್ಟೋ ಶಕ್ತಿಗಳಿದೆ, ಭಗವಂತನಿಗೆ ಏನೋ ಕೆಲಸ ಮಾಡೋದು ಜರುರತ್ತಿಲ್ಲ, ಅವ್ರ ಇಚ್ಛೆ ಮಾಡೋದಷ್ಟೇ ಬೇಕು. ಇಚ್ಛೆ ಮಾಡೋದ್ರಿಂದನೇ ಎಲ್ಲ ಕಾರ್ಯಗಳು ಸಂಪನ್ನ ಆಗಿಬಿಡುತ್ತೆ, ಯಾಕಂದರೆ ಅವರಲ್ಲಿ ಅಷ್ಟೆಲ್ಲ ಶಕ್ತಿಗಳು, ಅಚಿಂತ್ಯ ಶಕ್ತಿಗಳಿದೆ. ಸೊ ಈ ಅಚಿಂತ್ಯ ಶಕ್ತಿಯಿಂದ ಎಲ್ಲ ಕಾರ್ಯಗಳು ಸಂಪನ್ನ ಆಗುತ್ತೆ. ಅವ್ರು ಸೃಷ್ಟಿ ಮಾಡೋ ಇಚ್ಛೆ ಅವ್ರ ಹೃದಯದಲ್ಲಿ ಬಂದುಬಿಟ್ರೆ ಭಗವಂತನ ಹೃದಯದಲ್ಲಿ ಎಲ್ಲ ಸೃಷ್ಟಿ ಆಗಿಬಿಡುತ್ತೆ, ಯಾಕಂದರೆ ಅವ್ರ ಹತ್ರ ಅಷ್ಟೆಲ್ಲ ಶಕ್ತಿಗಳಿದೆ, ಅಚಿಂತ್ಯ ಶಕ್ತಿಗಳು. ಈ ಎಲ್ಲ ಶಕ್ತಿಗಳನ್ನು ಈ ಮೂರು ಭಾಗಗಳಲ್ಲಿ ವಿಭಜನೆ ಮಾಡಿದ್ದಾರೆ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ ಮತ್ತು ಬಹಿರಂಗ ಶಕ್ತಿ. ಸೊ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಈ ಮಾಯಾಶಕ್ತಿ ಮತ್ತು ಅಥವಾ ಬಹಿರಂಗ ಶಕ್ತಿ ಪ್ರಭಾವದಲ್ಲಿ ಇರ್ತಾರೆ. ಮಾಯಾಶಕ್ತಿ ಪ್ರಭಾವ ಏನಾಗುತ್ತೆ ಅಂದರೆ ಭಗವಂತನ ಜೊತೆ ಸಂಬಂಧ ಇದೆಯಲ್ಲ, ಅದನ್ನು ಮರೆಸಿಬಿಡುತ್ತೆ. ಅದು ಭಗವಂತ ಯಾರು, ದೇವರು ಯಾರು ಅಂಥೇಳಿ ಮರೆಸಿಬಿಡುತ್ತೆ. ದೇವರ ಜೊತೆ ನಮ್ಮ ಸಂಬಂಧ ಏನಿದೆ ಅಲ್ಲಿ, ಭಗವಂತನ ಜೊತೆ ಕೃಷ್ಣನ ಜೊತೆ ಸಂಬಂಧ, ಅದನ್ನು ಮರೆತುಬಿಡುತ್ತೆ. ನಮ್ಮೆಲ್ಲರಿಗೂ ಭಗವಂತನ ಜೊತೆ ಸಂಬಂಧ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಏನೇನು ಸಂಬಂಧಗಳಿದೆ ಅಲ್ಲ, ಆ ಸಂಬಂಧಗಳು ಆ ಮೂಲ ಆಧ್ಯಾತ್ಮಿಕ ಸಂಬಂಧದ ವಿಕೃತ ಪ್ರತಿಬಿಂಬ. ಈಗ ನೀರಿನ ತಟದಲ್ಲಿ ನೋಡಿದರೆ ಒಂದು ವೃಕ್ಷ, ನೀವು ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣಿಸ್ತಲ್ಲ. ಸೊ ಆ ಪ್ರತಿಬಿಂಬ ವಾಸ್ತವಿಕವಾದ ವೃಕ್ಷ ಅಲ್ಲ ಅದು. ಸೊ ವಾಸ್ತವಿಕವಾದ ವೃಕ್ಷ ಏನಿದೆ, ಆ ತಟದಲ್ಲಿದೆ. ಸೊ ನೀರಿನ ನದಿ ತಟದಲ್ಲಿ ಅಥವಾ ಹೊಂಡದ ತಟದಲ್ಲಿ, ಸೊ ತಟದಲ್ಲಿ ಇರುತ್ತೆ ಅದು. ಅದೇ ಥರ ಆಧ್ಯಾತ್ಮಿಕ ಜಗತ್ತು, ಸೊ ಅದು ವಾಸ್ತವಿಕ ವೃಕ್ಷದ ಥರ, ಅದು ಆ ವೃಕ್ಷದ ಪ್ರತಿಬಿಂಬ ಇದು ಭೌತಿಕ ಜಗತ್ತು, ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ. ಸೊ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾವುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾಣಿ ಯಸ್ತಂ ವೇದ ಸ ವೇದವಿತ್. ಈ ಭೌತಿಕ ಜಗತ್ತು ಒಂದು ವೃಕ್ಷದ ಥರ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ಭಗವಂತ, ಒಂದು ವೃಕ್ಷದ ಥರ. ಅದರ ಮೂಲ ಅಂದರೆ ಬೇರಿದೆ, ಬೇರು ಇರುತ್ತಲ್ಲ, ಬೇರು ಮೇಲ್ಗಡೆ ಇದೆ ಮತ್ತು ತೊಂಗೆಗಳು ಎಲ್ಲ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಸೊ ನಾವು ಆ ಥರ ಯಾವ ವೃಕ್ಷ ನೋಡಿಲ್ಲಲ್ಲ, ಹೌದು, ಬೇರು ಯಾವಾಗಲೂ ಕೆಳಗಡೆ ಇರುತ್ತೆ, ಮೇಲಿರಲ್ಲ ಬೇರು. ಸೊ ಆದರೆ ನೀರಿನಲ್ಲಿ ಪ್ರತಿಬಿಂಬ, ಆ ವೃಕ್ಷದ ಪ್ರತಿಬಿಂಬ ನೋಡಿದರೆ ಆವಾಗ ನಮ್ಗೆ ಗೊತ್ತಾಗುತ್ತೆ ಬೇರುಗಳು ಮೇಲ್ಗಡೆ ಇದೆ ಮತ್ತು ತೊಂಗೆಗಳು ಎಲ್ಲ ಎಲೆಗಳು ಕೆಳಗಡೆ ಇದೆ ಅಂಥೇಳಿ. ಸೊ ಇದರಿಂದ ಏನು ಭಗವಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ, ಇದು ವಿಕೃತ ಪ್ರತಿಬಿಂಬ. ಇಲ್ಲಿ ಏನೇನು ನಾವು ಆನಂದ ಸುಖ ಸಂಬಂಧಗಳು ಮತ್ತು ಸೊ ಏನೇನು ವಸ್ತು ಎಲ್ಲ ನಾವು ನೋಡ್ತೀವಲ್ಲ, ಅದೆಲ್ಲ ಆಧ್ಯಾತ್ಮಿಕ ಜಗತ್ತಿಂದ ಪ್ರತಿಬಿಂಬ ಅದು. ಅಲ್ಲಿ ನಮ್ಮ ಶಾಶ್ವತ ಸಂಬಂಧ ಇರುತ್ತೆ, ಇಲ್ಲಿನ ಸಂಬಂಧ ನಮ್ಮ ಶಾಶ್ವತ ಇರಲ್ಲ. ಇಲ್ಲಿ ಆನಂದ, ಈಗ ನೀರಿನಲ್ಲಿ ಒಂದು ಮಾವಿನ ಗಿಡದ ಮಾವಿನ ವೃಕ್ಷದ್ದು ಪ್ರತಿಬಿಂಬ ನೋಡ್ತೀವಿ ನಾವು, ಅಲ್ಲಿ ಮಾವಿನಕಾಯಿ ಕಾಣಿಸ್ಬೋದು ಬಟ್ ಅದರಲ್ಲಿ ನೀರಿನಲ್ಲಿ ಹೋಗಿ ನಾವು ಅದನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಸಿಗಲ್ಲ. ಸೊ ಅದೇ ಥರ ಇಲ್ಲಿ ಏನೇನು ಇರುತ್ತಲ್ಲ ಅದು ಶಾಶ್ವತ ಅಲ್ಲ, ಅದು ಕ್ಷಣಿಕ ಇದೆ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಈ ಥರ ಅಲ್ಲಿ ನಮ್ಮ ಭಗವಂತನ ಆಧ್ಯಾತ್ಮಿಕ ಸಂಬಂಧ ಇರುತ್ತೆ, ಅದನ್ನು ನಾವು ಈಗ ಮರೆತು ಬಿಟ್ಟಿದ್ದೀವಿ ಈ ಭೌತಿಕ ಜಗತ್ತಿನಲ್ಲಿದ್ದಾಗ. ಈ ಮಾಯಾಶಕ್ತಿ ಏನು ಮಾಡುತ್ತೆ ಅಂದರೆ ಭಗವಂತನ ಮಾಯಾಶಕ್ತಿ ನಮ್ಮನ್ನು ಮರೆಸಿಬಿಡುತ್ತೆ. ಅದು ಇದು ಮಾಯಾಶಕ್ತಿ ಕೆಲಸ ಅದು. ಸೊ ಮತ್ತು ಈ ಭೌತಿಕ ಜಗತ್ತಿಗೆ ನಮ್ಮನ್ನು ಆಕರ್ಷಿತರಾಗಲು ನಮ್ಮನ್ನು ಅದನ್ನು ಬಾಧ್ಯ ಮಾಡುತ್ತೆ ಅದು. ಸೊ ಅದನ್ನು ಅದು ನಮ್ಮನ್ನು ಬಲಪೂರ್ವಕವಾಗಿ ಸೊ ಆಕರ್ಷಣೆ ಆಕರ್ಷಿತರಾಗಲು ಬಾಧ್ಯ ಮಾಡುತ್ತೆ. ಇದು ಬಹಿರಂಗ ಶಕ್ತಿ. ಅಂತರಂಗ ಶಕ್ತಿ ಏನು ಮಾಡುತ್ತೆ ಅಂದರೆ ನಮ್ಮ ಭಗವಂತನ ಜೊತೆ ನಮ್ಮ ಸಂಬಂಧವನ್ನು ಜೋಡಿಸುತ್ತೆ, ಮತ್ತು ಭಗವಂತನ ಬಗ್ಗೆ ನಮಗೆ ಜ್ಞಾನವನ್ನು ಹೃದಯದಲ್ಲಿ ಸ್ಫೂರ್ತಿ ಮಾಡಿಸುತ್ತೆ. ಅದು ಅದು ಅಂತರಂಗ ಶಕ್ತಿ. ಈ ಅಂತರಂಗ ಶಕ್ತಿನಲ್ಲೂ ಬೇರೆ ಬೇರೆ ವಿಭಾಗಗಳಿದೆ, ಸಂದಿನಿ, ಸಂವಿತ್ ಮತ್ತು ಲಾದಿನಿ ಅಂತೇಳಿ ಮೂರು ಭಾಗಗಳು ಮಾಡಿದ್ದಾರೆ. ಸೊ ಸಂದಿನಿ ಅಂದರೆ ನಾನು ಹೇಳ್ತಾ ಇದ್ನಲ್ಲ, ಅಂತರಂಗ ಶಕ್ತಿಯಿಂದ ಭೌತಿಕ ಈ ಆಧ್ಯಾತ್ಮಿಕ ಜಗತ್ ಸೃಷ್ಟಿಯಾಗುತ್ತೆ, ಭಗವಂತನ ಸ್ವರೂಪ ಈ ಸಂದಿನಿ ಇದು ಅಂತರಂಗ ಶಕ್ತಿಯಿಂದ ಆಗಿದೆ ಅಂಥೇಳಿ. ಸೊ ಆ ಈ ಜಗತ್ತು ಮತ್ತು ಭಗವಂತನ ಸ್ವರೂಪ ಎಲ್ಲ ಜೀವಿಗಳ ಆಧ್ಯಾತ್ಮಿಕ ಜಗತ್ತಲ್ಲಿ ಏನು ಸ್ವರೂಪ ಇದೆಯಲ್ಲ ಅದೆಲ್ಲ ಸಂದಿನಿ ಶಕ್ತಿಯಿಂದ ಆಗಿದೆ. ಮತ್ತು ಭಗವಂತನ ಜೊತೆ ಸಂಬಂಧದ ಬಗ್ಗೆ ಜ್ಞಾನವನ್ನು ಕೊಡುವುದು ಅದು ಸಂವಿತ್ ಶಕ್ತಿ ಅಂತಾರೆ, ಅದಕ್ಕೆ ಚಿತ್ ಶಕ್ತಿ ಅಥವಾ ಸಂವಿತ್ ಶಕ್ತಿ ಅಂತೇಳಿ. ಮತ್ತು ಮೂರನೇ ಶಕ್ತಿ, ಮೂರನೇ ಅಂತರಂಗ ಶಕ್ತಿಯಲ್ಲಿ ಮೂರನೇ ಶಕ್ತಿ ಲಾದಿನಿ ಶಕ್ತಿ ಅಂತೇಳಿ. ಸೊ ಲಾದಿನಿ ಶಕ್ತಿ ಏನು ಮಾಡುತ್ತೆ ಅಂದರೆ ಭಗವಂತನಿಗೆ ದಿವ್ಯ ಅವರ ಲೀಲೆಗಳಲ್ಲಿ ಆನಂದ ಕೊಡುತ್ತೆ, ಅದಕ್ಕೆ ಲಾದಿನಿ, ಲಾದಿನಿ ಅಥವಾ ಅಲ್ಲಾದಿನಿ ಅಂತಾರೆ. ಮತ್ತು ಭಕ್ತರಿಗೆ ಭಕ್ತಿಯಲ್ಲಿ ಆನಂದ ಸುಖ ಇರುತ್ತಲ್ಲ ಅದನ್ನು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಥವಾ ಭಕ್ತಿಯ ಆನಂದವನ್ನು ಲಾದಿನಿ ಶಕ್ತಿ ನಮಗೆ ಕೊಡುತ್ತೆ. ಈ ಥರ ಭಕ್ತರನ್ನು ಈ ಭಕ್ತಿಯ ಆನಂದವನ್ನು ಭಕ್ತಿನಲ್ಲಿ ಸುಖ ಕೊಟ್ಟು ಅವ್ರ ಪೋಷಣೆ ಮಾಡುತ್ತೆ ಅದು ಅಲ್ಲಾದಿನಿ ಶಕ್ತಿ. ಈಗ ನಮಗೆ ಆನಂದ ಮತ್ತು ಸುಖ ಸಿಗಲಿಲ್ಲ ಅಂದರೆ ಯಾವುದು ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಗಲ್ಲಲ್ಲ, ಹೌದಲ್ಲ? ಯಾವುದೇ ಕೆಲಸ ಮಾಡಲಿಕ್ಕೂ ನಮಗೆ ಆನಂದ ಮತ್ತು ಸುಖ ಬೇಕು, ಹೌದು? ಅದೇ ಥರ ಭಕ್ತಿ ಮಾಡಲಿಕ್ಕೂ ನಮಗೆ ಭಕ್ತಿಯಲ್ಲಿ ಆನಂದ ಸಿಗಬೇಕು. ಭಕ್ತಿಯಲ್ಲಿ ಆನಂದ ಸಿಗಲಿಲ್ಲ ಅಂದರೆ ನಾವು ಭಕ್ತಿ ಮಾಡಲ್ಲ, ಹೌದಲ್ಲ? ಅಥವಾ ನಾವು ಭಕ್ತಿ ಮಾಡ್ತಾ ಮಾಡ್ತಾ ನಮಗೆ ಆನಂದ ಸಿಗಲಿಲ್ಲ ಅಂದರೆ ನಮಗೆ ಭಕ್ತಿ ಮಾಡಲಿಕ್ಕೆ ಪ್ರೇರಣೆ ಆಗಲ್ಲ, ನಾವು ಅದನ್ನು ಬಿಟ್ಬಿಡ್ತೀವಿ. ಹಾಂ, ಸೊ ಅದಕ್ಕೋಸ್ಕರ ಲಾದಿನಿ ಶಕ್ತಿ ಏನು ಮಾಡುತ್ತೆ ಅಂದರೆ ಭಕ್ತರಿಗೆ ಭಕ್ತಿಯ ಆನಂದವನ್ನು ಕೊಟ್ಟು ಅವರನ್ನು ಭಕ್ತಿಯಲ್ಲಿ ಪೋಷಣೆ ಮಾಡುತ್ತೆ, ಅದಕ್ಕೆ ಅಲ್ಲಾದಿನಿ ಶಕ್ತಿ ಅಂತ. ಭಗವಂತನಿಗೆ ಲೀಲೆಗಳಲ್ಲಿ ಆನಂದ ಕೊಡುತ್ತೆ ಅದು, ಮತ್ತು ಭಕ್ತರಿಗೆ ಭಕ್ತಿಯಲ್ಲಿ ಆನಂದ ಕೊಟ್ಟು ಪೋಷಣೆ ಮಾಡುತ್ತೆ. ಈ ಅಲ್ಲಾದಿನಿ ಶಕ್ತಿನೇ ಶ್ರೀಮತಿ ರಾಧಾರಾಣಿ. ಸೊ ಬೇರೆ ಬೇರೆ ದೇವಿಗಳಿದ್ದಾರಲ್ಲ, ಸೊ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಆ ಥರ ಶ್ರೀಮತಿ ರಾಧಾರಾಣಿ ಇವರು ಭಕ್ತಿಯ ಆನಂದದ ದೇವಿ ಅವರು. ಸೊ ಅಥವಾ ಲಾದಿನಿ ಶಕ್ತಿ ಅಂತ ಹೇಳ್ತಾರೆ. ಸೊ ಭಗವಂತನಿಗೆ ದಿವ್ಯ ಆನಂದವನ್ನು ಕೊಡಲಿಕ್ಕೆ ಸೊ ಅವರು ಪ್ರಕಟ ಆಗ್ತಾರೆ ಅವರು. ಸೊ ಆ ಪ್ರಕಟ ದಿನವನ್ನೇ ನಾವು ಏನು ಮಾಡ್ತೀವಿ, ರಾಧಾಷ್ಟಮಿ, ಈಗ ಕೃಷ್ಣ ಜನ್ಮಾಷ್ಟಮಿ ಅಂಥೇಳಿ ಈಗ ನಾವೇ ಉತ್ಸವ ಮಾಡ್ತೀವಲ್ಲ, ಅದೇ ಥರ ರಾಧಾಷ್ಟಮಿ ಅಂಥೇಳಿ ಈ ಅಲ್ಲಾದಿನಿ ಶಕ್ತಿಯ ಪ್ರಕಟ ದಿನ ಅದು. ಸೊ ಭಗವಂತನಿಗೆ ಆನಂದ ಕೊಡಲಿಕ್ಕೆ, ಲೀಲೆಗಳಲ್ಲಿ ಆನಂದ ಕೊಡಲಿಕ್ಕೆ ಅವರು ಪ್ರಕಟ ಆಗ್ತಾರೆ. ಒಂದು ದೃಷ್ಟಿಯಿಂದ ನೋಡಿದರೆ ರಾಧಾ ಮತ್ತು ಕೃಷ್ಣರ ಇಬ್ಬರ ನಡುವೆ ಏನೋ ಅಂತರ ಇಲ್ಲ, ಒಂದೇ ಆತ್ಮ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟ ಆಗ್ತಾರೆ, ಪ್ರಕಟ ಆಗಿ ದಿವ್ಯ ಆನಂದವನ್ನು ಅನುಭವ ಮಾಡ್ತಾರೆ ಅವರು. ಸೊ ರಾಧಾ ಕೃಷ್ಣ ಪ್ರಣಯ ವಿಕೃತಿ ಲಾದಿನಿ ಶಕ್ತಿರಸ್ಮಾತ್ ಏಕಾತ್ಮನಾವಪಿ ಭುವಿಪುರ ದೇಹ ಭೇದಂ ಗತೌತೌ. ಏಕಾತ್ಮನ ಅಂತ ಹೇಳಿದೆ, ಏಕಾತ್ಮ ಅಂದರೆ ಒಂದೇ ಆತ್ಮ, ರಾಧಾ ಮತ್ತು ಕೃಷ್ಣ ಒಂದೇ ಆತ್ಮ. ದೇಹ ಭೇದಂ ಗತೌತೋ ಅಂದರೆ ಬೇರೆ ಬೇರೆ ದೇಹ ತಗೊಂಡು ಅವರು ಪ್ರಕಟ ಆಗ್ತಾರೆ, ಆರು ಬೇರೆ ಬೇರೆ ರೂಪದಲ್ಲಿ. ನಮ್ಮ ಥರ ಭೌತಿಕ ದೇಹ ಇರಲ್ಲ ಅವರು, ಯಾಕಂದರೆ ಭಗವಂತ ಈ ಮಾಯಾಶಕ್ತಿಯ ಸ್ವಾಮಿ ಅವರು. ಅದಕ್ಕೋಸ್ಕರ ಅವ್ರ ಸ್ವರೂಪ ಅವರು ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆದಾಗ ನಮ್ಮ ಥರ ಭೌತಿಕ ದೇಹವನ್ನು ತಗೊಂಡು ಪ್ರಕಟ ಆಗಲ್ಲ. ಸೊ ಯಾವಾಗಲೂ ಅವ್ರ ಸ್ವರೂಪ ದಿವ್ಯ ಇರುತ್ತೆ. ಅದೇ ಥರ ಶ್ರೀಮತಿ ರಾಧಾರಾಣಿ ಸ್ವರೂಪನೂ ದಿವ್ಯ ಸ್ವರೂಪ. ಸೊ ದೇಹ ಅಂದರೆ ಬೇರೆ ಬೇರೆ ರೂಪ ಅಷ್ಟೇ, ಇಬ್ಬರು ಒಂದೇ ಆತ್ಮ ಆದರೆ ಬೇರೆ ಬೇರೆ ರೂಪದಲ್ಲಿ ಅವ್ರು ಪ್ರಕಟ ಆಗ್ತಾರೆ. ಯಾವಾಗ ಅವ್ರು ಪ್ರಕಟ ಆದರೂ, ಯಾಕಂದರೆ ಆಧ್ಯಾತ್ಮಿಕ ಜಗತ್ತನ್ನು ಶಾಶ್ವತ, ಭಗವಂತನು ಶಾಶ್ವತವಾಗಿ ಅಲ್ಲಿ ಲೀಲೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಸಮಯ ಸಮಯದಲ್ಲಿ ಇಲ್ಲಿ ಬರ್ತಾರೆ. ಅದನ್ನೇ ಹೇಳಿದಾರಲ್ಲ ಭಗವದ್ಗೀತೆಯಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಸೊ ಇಲ್ಲಿ ಭೌತಿಕ ಜಗತ್ತಲ್ಲಿ ಬಂದು ನಮಗೂ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ನಾವಿದ್ದೀವಲ್ಲ ಎಲ್ಲ ಬದ್ಧ ಜೀವಿಗಳು, ಅವರಿಗೆ ಭಗವಂತ ಅವ್ರ ಲೀಲೆಗಳ ಬಗ್ಗೆ ದರ್ಶನ ಕೊಡಲಿಕ್ಕೆ, ಬದ್ಧ ಜೀವಿಗಳಿಗೆ ಸ್ವಲ್ಪ ಅವ್ರ ಲೀಲೆ ಆಧ್ಯಾತ್ಮಿಕ ಜಗತ್ತಲ್ಲಿ ಏನು ಕಾರ್ಯಕಲಾಪ ನಡೆದಿದೆ, ಏನು ಲೀಲೆಗಳು ನಡೆದಿದೆ ಅದರ ದರ್ಶನ ಕೊಡಲಿಕ್ಕೆ ಭಗವಂತ ಇಲ್ಲಿ ಪ್ರಕಟ ಆಗ್ತಾರೆ. ಈಗ ನೋಡಿರ್ಬೋದಲ್ಲ ನೀವು, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅದರ ಟ್ರೇಲರ್ ತೋರಿಸ್ತಾರಲ್ಲ ಅವರು, ಸಿನಿಮಾ ನೋಡಲಿಕ್ಕೆ ಪ್ರೇರಣೆ ಬರಲಿ ಅಂತೇಳಿ. ಸೊ ಅದೇ ಥರ ಭಗವಂತ ಏನು ಮಾಡ್ತಾರಂದರೆ ಇಲ್ಲಿ ಬಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಡೀತಾ ಇರೋ ಟ್ರೇಲರ್ ತೋರಿಸ್ಕೋತಾರೆ ನಮಗೆ. ನಾವು ಅದನ್ನು ಕೇಳಿ, ಅದ್ರ ಬಗ್ಗೆ ಕೇಳಿ ಅಥವಾ ನೋಡಿ, 5000 ವರ್ಷದಿಂದ ಹಿಂದೆ ಬಂದಾಗ ಭಗವಂತ ಎಲ್ಲ ಜೀವಿಗಳು ಭಗವಂತನ ಲೀಲೆಗಳನ್ನು ನೋಡಿ ಆಕರ್ಷಿತರಾಗಿದೆ. ಈಗಾದರೂ 5000 ವರ್ಷ ಆದ ನಂತರ ನಾವು ಭಗವಂತನ ಲೀಲೆಗಳನ್ನು ಕೇಳಿದರೆ ನಮಗೂ ಅದೇ ಥರ ಆಕರ್ಷಣೆ ಆಗುತ್ತೆ. ಸೊ ಈ ಆಕರ್ಷಣೆಯನ್ನು ಜಾಗೃತ ಮಾಡಲಿಕ್ಕೆ ಭಗವಂತ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆಗ್ತಾರೆ. ಸೊ ಅವ್ರು ಬಂದಾಗ ಅವರೆಲ್ಲ ಸಂಗಡಿಗರನ್ನು ಬರ್ತಾರೆ ಅವ್ರ ಜೊತೆ, ಅದೇ ಥರ ಶ್ರೀಮತಿ ರಾಧಾರಾಣಿನೂ ಬರ್ತಾರೆ. ಸೊ ಅವ್ರು ಬಂದು ಭಗವಂತನ ಲೀಲೆಗಳಲ್ಲಿ ಆನಂದ, ಭಗವಂತನಿಗೆ ಆನಂದ ಕೊಡ್ತಾರೆ. ಏಕಾತ್ಮನ ಭೂಮಿ ಪುರ ದೇಹ ಭೇದಂ ಗತವತು, ಅವ್ರು ಒಂದೇ ಆತ್ಮ ಬೇರೆ ಬೇರೆ ರೂಪದಲ್ಲಿ ಪ್ರಕಟ ಆಗಿರ್ತಾರೆ. ಚೈತನ್ಯ ಮಹಾಪ್ರಭು 500 ವರ್ಷ ಹಿಂದೆ ಬಂದಿದ್ರು. ಸೊ ಚೈತನ್ಯ ಮಹಾಪ್ರಭು ಕೃಷ್ಣನೇ, ಆದರೆ ಈ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವಲ್ಲ, ಏಕಾತ್ಮನ ಭೂವಿ ಪರೋ ದೇಹ ಭೇದ ಬಂದು, ಹಿಂದೆ ಅವರು ಒಂದೇ ಆತ್ಮ ರಾಧಾಕೃಷ್ಣ, ಆದರೆ ಹಿಂದೆ ಏನಾಗಿದ್ದಾರೆ, ಸೊ ದಿವ್ಯ ಲೀಲೆಗಳನ್ನು ಅನುಭವ ಮಾಡಲಿಕ್ಕೆ ಅವರು 2 ರೂಪಗಳನ್ನು ಧಾರಣೆ ಮಾಡಿದ್ದಾರೆ. ಯಾವಾಗ ಅವರು 2 ರೂಪ ಧಾರಣೆ ಮಾಡಿದರು, ಯಾವಾಗ ರಾಧಾಕೃಷ್ಣ 2 ರೂಪದಲ್ಲಿ ಈ ಥರ ರಾಧಾಕೃಷ್ಣ ರೂಪದಲ್ಲಿ ಯಾವಾಗ ಪ್ರಕಟ ಆದರು ಅಂಥೇಳಿ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಆಧ್ಯಾತ್ಮಿಕ ಜಗತ್ತು ಈ ಭೌತಿಕ ಜಗತ್ತಿನ ಕಾಲದ ಪ್ರಭಾವದಲ್ಲಿ ಇಲ್ಲ. ಅದು ಇಲ್ಲಿ ಕಾಲ ಏನೇ ಹೇಗಿದೆ, ಭೂತ ವರ್ತಮಾನ ಮತ್ತು ಭವಿಷ್ಯ ರೂಪದಲ್ಲಿ ಪ್ರಕಟ ಆಗುತ್ತೆ 3. ಸೊ ಅದರದ್ದು ರೂಪ ಇರುತ್ತೆ, ಕಾಲದ ರೂಪ ಇಲ್ಲಿ. ಸೊ ಆ ಥರ ಇಲ್ಲ, ಅಲ್ಲಿ ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಥರ ಇಲ್ಲ ಅಲ್ಲಿ. ಅಥವಾ ಇರ್ಬೋದು ಅಲ್ಲಿ ಲೀಲಾ, ಭಗವಂತನ ಲೀಲಾ ಸಹಾಯತ ಮಾಡಲಿಕ್ಕೆ, ಆದರೆ ಅದು ಶಾಶ್ವತ ಧಾಮ ಆದದ್ದೋಸ್ಕರ ನಮಗೆ ಯಾವಾಗ ರಾಧಾಕೃಷ್ಣ 2 ರೂಪದಲ್ಲಿ ಪ್ರಕಟ ಆದ ಅಂಥೇಳಿ ನಮಗೆ ಗೊತ್ತಾಗಲ್ಲ. ಅದೇ ಥರ 500 ವರ್ಷ ಹಿಂದೆ ಚೈತನ್ಯ ಮಹಾಪ್ರಭು ಮತ್ತೆ ರಾಧಾಕೃಷ್ಣ ಒಂದಾಗಿ ಬಂದಿದ್ದರು. ಚೈತನ್ಯ ಮಹಾಪ್ರಭು ರೂಪ ಏನಂದರೆ ರಾಧಾಕೃಷ್ಣ ಮತ್ತೆ ಒಂದಾಗಿ, ಮೊದಲು ಅವರು ಒಂದೇ ಆತ್ಮ ಇದ್ದರು, ಆಮೇಲೆ ದೇಹ ಭೇದಂ ಗತವತೋ 2 ರೂಪದಲ್ಲಿ ರಾಧಾ ಮತ್ತು ಕೃಷ್ಣದ ರೂಪದಲ್ಲಿ ಪ್ರಕಟ ಆದರು, ಮತ್ತೆ ರಾಧಾಕೃಷ್ಣ ಒಂದಾಗಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಪ್ರಕಟ ಆದರು. ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಬಗ್ಗೆ ಹೇಳಿದೆ, ರಾಧಾ ಭಾವ ದ್ಯುತಿ ಸುವಲಿತಂ ನವಮಿ ಕೃಷ್ಣ ಸ್ವರೂಪಂ. ಸೊ ರಾಧಾ ಭಾವ ದ್ಯುತಿ ಸುವಲಿತಂ ನವಮಿ ಕೃಷ್ಣ ಸ್ವರೂಪಂ, 2 ಗುಣಗಳನ್ನು ಕೃಷ್ಣ ರಾಧಾರಾಣಿಯಿಂದ ತಗೊಂಡು ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆಗ್ತಾರೆ. ಒಂದು ಭಾವ, ರಾಧಾ ಭಾವ, ದ್ಯುತಿ ಅಂದರೆ ರಂಗ, ಕಾಂಪ್ಲೆಕ್ಷನ್, ಕಲರ್ ಅಂತಾರಲ್ಲ, ಕಲರ್ ಆ ಬಣ್ಣದಲ್ಲಿ ಕಲರ್ ರಂಗವನ್ನು ತಗೊಂಡು ಚೈತನ್ಯ ಮಹಾಪ್ರಭು ಪ್ರಕಟ ಆಗ್ತಾರೆ. ನಾವು ಚರ್ಚೆ ಮಾಡ್ತಾ ಇದ್ದಾರೆ ಅವಳು ರಾಧಾರಾಣಿ ಯಾರಂದ್ರೆ ಲಾದಿನಿ ಶಕ್ತಿ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಲಾದಿನಿ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ವರ್ಣನೆ ಮಾಡ್ತಾರೆ. ಸೊ ಲಾದಿನಿ ಶಕ್ತಿ ಸಾರ ಅಂದರೆ ಪ್ರೇಮ. ಸೊ ಪ್ರೇಮ ಭಗವಂತನ ಜೊತೆನ, ಭಗವಂತನಿಗೆ ನಮಗೆಲ್ಲ ಪ್ರೇಮ ಇರುತ್ತೆ, ಈಗ ಅದೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ. ಸೊ ಆ ಪ್ರೇಮನೇ ಅದು ಲಾದಿನಿ ಶಕ್ತಿಯಿಂದ ಜಾಗೃತ ಆಗುತ್ತೆ ನಮ್ಮ ಹೃದಯದಲ್ಲಿ. ಸೊ ಅದಕ್ಕೋಸ್ಕರ ಲಾದಿನಿ ಶಕ್ತಿ ಸಾರ ಏನಂದರೆ ಪ್ರೇಮ, ಭಗವಂತನ ಪ್ರೇಮ. ಈ ಸಂಸಾರದಲ್ಲಿ ಏನು ಪ್ರೇಮ ಇದೆ ಅಲ್ಲ ಅದೇನು, ಅದು ಓನ್ಲಿ ಕಾಮ. ಅದು ಈ ಸಿನಿಮಾದಲ್ಲಿ ಅಥವಾ ಟೆಲಿವಿಷನ್ದಲ್ಲಿ ತುಂಬ ಚರ್ಚೆ ಮಾಡ್ತಾರಲ್ಲ ಅದ್ರ ಬಗ್ಗೆ, ಪ್ರೇಮ ಪ್ರೇಮ ಪ್ರೀತಿ ಪ್ರೀತಿ. ಸೊ ಅದೆಲ್ಲ ಕಾಮ ಅದು. ಆದರೆ ಶುದ್ಧವಾದ ಪ್ರೇಮ ಭಗವಂತನ ಜೊತೆ ನಮಗೆಲ್ಲರಿಗೂ ಪ್ರೇಮಯುತ ಸಂಬಂಧ ಇರುತ್ತೆ. ಸೊ ಆ ಪ್ರೇಮ ಎಲ್ಲಿಂದ ಯಾಕೆ, ಅದು ಲಾದಿನಿ ಶಕ್ತಿಯಿಂದ ಬರುತ್ತೆ ಅದು. ಸೊ ಆ ಪ್ರೇಮ ಭಗವಂತನ ಪ್ರೇಮ ಏನಿದೆ ಅದು ಲಾದಿನಿ ಶಕ್ತಿಯ ಸಾರ. ಅದು ಆ ಲಾದಿನಿ ಶಕ್ತಿಯ ಪ್ರೇಮದ ಸಾರ ಭಾವ ಅಂತ ಹೇಳ್ತಾರೆ. ಎಲ್ಲ ನಮಗೆ ಭಾವನೆಗಳು, ಭಕ್ತಿ ಭಾವನೆಗಳು ಇರುತ್ತಲ್ಲ. ಸೊ ದಿವ್ಯ ಭಕ್ತಿ ಭಾವನೆಗಳು ಅದು ಪ್ರೇಮದ ಸಾರ. ಅದು ಆ ಭಾವನೆಗಳ ಭಾವ ಏನಿರುತ್ತದೆ, ಭಾವದ 8 ಸ್ತರಗಳಿದೆ. ಆ 8ನೇ ಸ್ತರ ಏನಂದರೆ ಮಹಾಭಾವ ಅಂತ. ಸೊ ಆ ಮಹಾಭಾವವನ್ನು, ಆ ಥರ ಪ್ರೇಮವನ್ನು ರಾಧಾರಾಣಿ ಅಷ್ಟೇ ಅವರು ವ್ಯಕ್ತ ಮಾಡ್ಬೋದು, ನಮಗೆಲ್ಲ ಅದನ್ನ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಲ್ಲ ಭಕ್ತರಲ್ಲಿಯೂ ಶ್ರೀಮತಿ ರಾಧಾರಾಣಿ ಸರ್ವಶ್ರೇಷ್ಠ ಭಕ್ತ ಅವರು ಭಗವಂತದ್ದು. ಸೊ ಅವ್ರ ಭಕ್ತಿಯನ್ನು ತಿಳ್ಕೊಳ್ಳಿಕ್ಕೇ ಚೈತನ್ಯ ಮಹಾಪ್ರಭು, ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಪ್ರಕಟ ಆಗ್ತಾರೆ. ಈವನ್ ಕೃಷ್ಣನಿಗೂ ಗೊತ್ತಿಲ್ಲ ಶ್ರೀಮತಿ ರಾಧಾರಾಣಿಯಲ್ಲಿ ಅಥವಾ ರಾಧಾ 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 ಪ್ರೇಮದ ಬಗ್ಗೆ ಕೃಷ್ಣನಿಗೂ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೇ ಚೈತನ್ಯ ಮಹಾಪ್ರಭು ಸೊ ಶ್ರೀಮತಿ ರಾಧಾರಾಣಿಯಾಗಿ ಪ್ರಕಟ ಆಗ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರಿಗೆ ಎಲ್ಲ ಭಕ್ತರಲ್ಲಿಯೂ ಅವ್ರಿಗೆ ಸರ್ವೋಚ್ಚ ಸರ್ವಶ್ರೇಷ್ಠ ಭಕ್ತರಂಥೇಳಿ ಭಾಗವತದಲ್ಲಿ ವರ್ಣನೆ ಆಗಿದೆ. ಈಗ ಭಗವಂತ ರಾಸಲೀಲ ಮಾಡ್ತಾರಲ್ಲ ಅದರಲ್ಲಿ ನೋಡಿ ನೀವು. ಸೊ ಎಲ್ಲ ಗೋಪಿಯರನ್ನು ಬಿಟ್ಟು ಶ್ರೀಮತಿ ರಾಧಾರಾಣಿ ಜೊತೆ ಹೋದರು ಅವರು. ಸೊ ಅದಕ್ಕೋಸ್ಕರ ಅಲ್ಲಿ ಹೇಳಿದೆ ಅಲ್ಲಿ ಎಲ್ಲ ಭಕ್ತರಲ್ಲಿಯೂ ಅವರು ಸರ್ವಶ್ರೇಷ್ಠ ಭಕ್ತ ಅಂತೇಳಿ ರೂಪ ಗೋಸ್ವಾಮಿನೂ ಉಪದೇಶ ಅಮೃತದಲ್ಲಿ ವರ್ಣನೆ ಮಾಡಿದ್ದಾರೆ. ಕರ್ಮಿಗಿಂತ ಶ್ರೇಷ್ಠ ಯಾರಂದರೆ ಜ್ಞಾನಿಗಳು. ಸೊ ಜ್ಞಾನ ಯೋಗಿಗಳು ಎಲ್ಲ ಜ್ಞಾನಿಗಳಿಗೆ ಶ್ರೇಷ್ಠ ಭಕ್ತರು. ಭಕ್ತರಲ್ಲಿ ಯಾರು ಪ್ರೇಮ ಭಕ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲ ಶ್ರೇಷ್ಠ. ಮತ್ತು ಎಲ್ಲ ಪ್ರೇಮ ಭಕ್ತರಲ್ಲಿ ಗೋಪಿಯರು ಶ್ರೇಷ್ಠ ಅಂತ, ಎಲ್ಲ ಗೋಪಿಯರಲ್ಲೂ ಶ್ರೀಮತಿ ರಾಧಾರಾಣಿ ಶ್ರೇಷ್ಠ ಅಂಥೇಳಿ ರೂಪ ಗೋಸ್ವಾಮಿ ವರ್ಣನೆ ಮಾಡ್ತಾರೆ ಉಪದೇಶ ಅಮೃತದಲ್ಲಿ. ಸೊ ಶೀಲ ಪ್ರಭುಪಾದರ ತಂದೆ ಯಾರ, ಅವ್ರ ಹೆಸರು ಗೊತ್ತಿರ ನೀವು ಗೊತ್ತಿರ್ಬೋದಲ್ಲ, ಶೀಲ ಪ್ರಭುಪಾದ ಇಸ್ಕಾನ್ ಸಂಸ್ಥಾಪಕಾಚಾರ್ಯರು. ಅವರು ಅವರು ಶೀಲ ಪ್ರಭುಪಾದರ ಅವ್ರ ತಂದೆ ಇವರು ನಮ್ಮ ಸಂಸ್ಥಾಪಕಾಚಾರ್ಯ, ಇಸ್ಕಾನ್ ಸಂಸ್ಥಾಪಕಾಚಾರ್ಯ ಇವರು. ಅವ್ರ ತಂದೆ ಏನು ಮಾಡ್ತಾ ಇದ್ರು ಅಂದರೆ ಪ್ರತಿದಿನ ಸಾಧು ಸಂತರನ್ನು ಅವ್ರ ಮನೆಯಲ್ಲಿ ಕರೀತಾ ಇದ್ರು, ಕರೆದು ಅವ್ರಿಗೆ ತುಂಬ ಸೇವೆ ಮಾಡ್ತಾ ಇದ್ರು. ಸೇವೆ ಮಾಡಿ ಅವರು ಕೇಳ್ಕೊತಾ ಇದ್ರು, ಏನು ಆಶೀರ್ವಾದ ಕೇಳ್ಕೊತಾ ಇದ್ರು, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಥವಾ ವಕೀಲ ಆಗಬೇಕು ಅಂಥೇಳಿ ಕೇಳ್ಕೊತಾ ಇರಲಿಲ್ಲ ಅವರು. ಅವ್ರು ಏನು ಕೇಳ್ಕೊತಾ ಇದ್ರು ಅಂದರೆ ನನ್ನ ಮಗ ಒಬ್ಬ ರಾಧಾಕೃಷ್ಣ ಭಕ್ತ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾಯಿದ್ರು ಅವರು ಕೇಳ್ತಾಯಿದ್ರು. ಸೊ ಎಲ್ರಿಗೂ ಅವ್ರು ಹೇಳ್ತಾಯಿದ್ರು ಸಾಧು ಸಂತರಿಗೆ, ನೀವು ಆಶೀರ್ವಾದ ಮಾಡಿ ನನ್ನ ಮಗನಿಗೆ ಒಳ್ಳೆಯ ದೊಡ್ಡ ಭಕ್ತ ಆಗಲಿ ಅಂಥೇಳಿ. ಸೊ ಆಮೇಲೆ ಈಗ ನೋಡಿ ಕಲ್ಕತ್ತಾದಲ್ಲಿ ಆ ಸಮಯದಲ್ಲಿ ಬ್ರಿಟಿಷ್ ರಾಜ ಇರ್ತಿತ್ತಲ್ಲ, ರಾಜ್ಯ ಇರ್ತಲ್ಲ ಆ ಸಮಯದಲ್ಲಿ ಭಾರತದಲ್ಲಿ. ಇದು 1900 ಆರಂಭದಲ್ಲಿ 100ರ ಆರಂಭದಲ್ಲಿ 20ನೇ ಶತಮಾನ ಅಂತೀವಲ್ಲ ನಾವು, 20ನೇ ಶತಮಾನ ಆರಂಭದಲ್ಲಿ 1900, ಆವಾಗ ಚಿಕ್ಕವರಿದ್ದಾಗ ಇವರು ಪ್ರಭುಪಾದರು, ಅವರು ಬೆಳೀತಾ ಬೆಳೀತಾ ಅವರು ಕಾಲೇಜ್ ಸಮಯ, ಅವ್ರ ಕಾಲೇಜಿಗೆ ಹೋಗೋ ಸಮಯ ಬಂದಾಗ ಅವ್ರ ಮನೆಯಲ್ಲಿ ಎಲ್ಲರೂ ಏನು ಮಾಡಿದ್ರಂದರೆ, ನನ್ನ ಮಗ ಏನು ಮಾಡಬೇಕು, ನಮ್ಮ ನಮ್ಮ ಅಭಯಚರಣ, ಅವ್ರ ಹೆಸರು ಏನಿತ್ತಂದರೆ ಅಭಯಚರಣ ಅಂಥೇಳಿ, ಅಭಯಚರಣ ಇಂಗ್ಲೆಂಡ್ಗೆ ಹೋಗಿ ಲಂಡನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ಬೇಕಂಥೇಳಿ ಎಲ್ಲರದ್ದು ಇಚ್ಛೆ ಇತ್ತು. ಅವ್ರ ಅವ್ರ ತಾಯಿದು ಮತ್ತು ಎಲ್ಲ ಅವರ ಸಂಬಂಧಿಕರಿದ್ರಲ್ಲ, ಈಗೆಲ್ಲ ನಾವು ಬಯಸ್ತೀವಲ್ಲ ನಮ್ಮ ಮಕ್ಕಳು ಎಲ್ಲರೂ ಶಹರಿಗೆ ಹೋಗಿ ಪಟ್ಟಣಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂಥೇಳಿ ಎಲ್ಲ ನಾವು ಬಯಸ್ತೀವಲ್ಲ. ಅದೇ ಥರ ಅವರು ಆ ಸಮಯದಲ್ಲಿ ಲಂಡನ್ಗೆ ಹೋಗೋದು ಅಂದರೆ ದೊಡ್ಡ ವಿಷಯ. ಈಗ ನೀವೆಲ್ಲ ವಿಚಾರ ಮಾಡೋದು ಮಣಿಪಾಲಿಗೆ ಹೋಗಿ ಇಂಜಿನಿಯರಿಂಗ್ ಮಾಡಿದರೆ ದೊಡ್ಡ ದೊಡ್ಡ ವಿಷಯ ಅಲ್ಲ ಇಲ್ಲೆಲ್ಲ. ಸೊ ಅದೇ ಥರ ಆ ಸಮಯದಲ್ಲಿ ಲಂಡನ್ಗೆ ಹೋಗಿ ಇಂಗ್ಲೆಂಡಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಬಂದರೆ ಅದು ದೊಡ್ಡ ವಿಷಯ ಅದು. ಸೊ ಅದೇ ಥರ ಅಭಯಚರಣ್ ತಾಯಿಗೆ ಆ ಇಚ್ಛೆ ಇತ್ತು, ಮತ್ತು ಎಲ್ಲ ಅವ್ರ ಸಂಬಂಧಿಕರು ಅದನ್ನೇ ಹೇಳ್ತಾಯಿದ್ರು. ಆದರೆ ತಂದೆ, ಅವ್ರ ತಂದೆ ಏನು ಮಾಡಿದರು, ನನ್ನ ಮಗ ಅಲ್ಲಿ ಹೋಗಿ ಇಂಗ್ಲೆಂಡಿಗೆ ಹೋಗಿ ಮ್ಲೆಚ್ಚ ಆಗೋದು ಬೇಡ, ಮ್ಲೆಚ್ಚ ಅಂದರೆ ಮಾಂಸ ಭಕ್ಷಣೆ ಮಾಡೋರಿಗೆ ಮ್ಲೆಚ್ಚ ಅಂತ ಹೇಳ್ತಾರೆ. ಸೊ ಮೊದಲಿನ ಕಾಲದಲ್ಲಿ ಭಾರತದಲ್ಲಿ ಯಾರು ಮಾಂಸ ಭಕ್ಷಣೆ ಮಾಡ್ತಾಯಿದ್ರು, ವಿರಳ ಹಳ್ಳಿನಲ್ಲಿ ಹೊರಗಡೆ ಅವ್ರ ಊರು ಹೊರಗಡೆ ಇಡ್ತಿದ್ರು ಅವ್ರಿಗೆ ಮಾಂಸ ಭಕ್ಷಣೆ ಮಾಡೋರು. ಈಗ ಭಾರತನೇ ಮ್ಲೆಚ್ಚ ದೇಶ ಆಗಿಬಿಟ್ಟಿದೆ ಈಗ, ಹೌದಲ್ಲ, ಎಲ್ಲ ಹಿಂದೂಗಳೂ ಎಲ್ಲ ಮಾಂಸ ಭಕ್ಷಣೆ ಮಾಡ್ತಾರೆ. ಸೊ ಒಬ್ಬ ನಮ್ಮ ಮಿತ್ರ ಹೇಳ್ತಾಯಿದ್ರು, ಅಮೇರಿಕಾ ಏನಂದರೆ ಮ್ಲೆಚ್ಚ ದೇಶ ಅಂತೇಳಿ, ನೀನು ಹೋಗಬೇಡ ಅಂಥೇಳಿ ಅಲ್ಲಿ. ಸೊ ಅಫ್ಕೋರ್ಸ್ ನನಗೆ ಹೋಗ್ಲಿಕ್ಕೆ ಇಚ್ಛೆ ಇಲ್ಲ, ಪ್ರಚಾರಕ್ಕೆ ನಡುವೆ ಚರ್ಚೆ ನಡೀತಾ ಇತ್ತು ನಾನು ಹೋಗ್ಬೇಕಂತೇಳಿ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡುವಾಗ ಅವಾಗ ನಮ್ಮ ಕಾಲೇಜ್ ಮಿತ್ರ ಹೇಳ್ತಾಯಿದ್ರು, ಓ ಮ್ಲೆಚ್ಚ ದೇಶ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂಥೇಳಿ. ಸೊ ಮೊದಲಿನ ಕಾಲದಲ್ಲಿ ಯಾರೂ ಹೋಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಬೇರೆ ಸಮುದ್ರ ದಾಟಿ ಹೋಗ್ತಿರ್ಲಿಲ್ಲ, ಹೌದಲ್ಲ, ಭಾರತದಲ್ಲಿ ಈ ಥರ ಪ್ರಥಾ ಇತ್ತು ಅದು. ಸೊ ನಾನೇನು ಹೇಳಿದ್ನೆ ಅಂದರೆ, ಈಗ ಭಾರತನೇ ಮ್ಲೆಚ್ಚ ದೇಶ ಆಗಿಬಿಟ್ಟಿದೆ, ಅಮೇರಿಕ ಮತ್ತು ಭಾರತ ನಡುವೆ ಏನು ಅಂತರ ಇದೆ ಅಂತೇಳಿ ಕೇಳ್ತಾ ಇದ್ದೆ ನಾನು ಪ್ರಶ್ನೆ. ಎಲ್ಲರೂ ಮಾಂಸ ಭಕ್ಷಣೆ ಮಾಡ್ತಾಯಿದ್ರು. ಈಗ ನೋಡಿ, ಮೊದಲಿನ ಕಾಲದಲ್ಲಿ ಹಿಂದೂಗಳನ್ನು ಬಿಟ್ಟು ಬೇರೆ ಯಾರಿಗೂ ಈ ಜಗನ್ನಾಥಪುರಿ ಮತ್ತು ಬೇರೆ ಬೇರೆ ದೇವಸ್ಥಾನದಲ್ಲಿ ಒಳಗಡೆ ದರ್ಶನಕ್ಕೆ ಅನುಮತಿ ಇರಲಿಲ್ಲ. ಯಾಕಂದರೆ ಅವ್ರು ಏನು ಮಾಡ್ತಾಯಿದ್ರು, ಮಾಂಸ ಭಕ್ಷಣೆ ಮಾಡೋರಿಗೆ ಆ ಥರ ಒಳ್ಳೆ ಹವ್ಯಾಸ ಇಲ್ಲದವ್ರಿಗೆ ಒಳಗಡೆ ಅವ್ರನ್ನ ತಗೋತಾ ಇರಲಿಲ್ಲ. ಅದಕ್ಕೋಸ್ಕರ ಆ ಥರ ನಿಯಮ ಇತ್ತು, ಓನ್ಲಿ ಹಿಂದೂಗಳಿಗೆ ಅನುಮತಿ ಇದೆ ಅಂಥೇಳಿ, ಮುಸಲ್ಮಾನರಿಗೆ ಮತ್ತು ಕ್ರೈಸ್ತ ಧರ್ಮದವರಿಗೆ, ಯಾಕಂದರೆ ಅವರೆಲ್ಲ ಮಾಂಸ ಭಕ್ಷಣೆ ಮಾಡೋರಲ್ಲ, ಅವ್ರಿಗೆ ಅನುಮತಿ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಹಿಂದೂಗಳನ್ನು ಏನು ಮಾಡ್ತಾರೆ, ಮಾಂಸ ಭಕ್ಷಣೆ ಮಾಡ್ತಾರೆ. ಈಗ ಮಕ್ಕಳು ಒಳ್ಳೆ ಪರಿವಾರದಿಂದ ಬಂದ ಮಕ್ಕಳೂ ಅವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಮಾಂಸ ಭಕ್ಷಣೆ ಮಾಡಲಿಲ್ಲ ಅಂದ್ರೂ ಅವರೆಲ್ಲ ಸ್ಕೂಲು ಕಾಲೇಜು ಅಲ್ಲಿ ಹೋಗಿ ಇವನ್ನೆಲ್ಲ ಕಲ್ಕೋತಾರೆ, ಅವರು ಮಾಂಸ ಭಕ್ಷಣೆ ಮಾಡೋದು, ಸ್ತ್ರೀ ಸಂಘ ಮಾಡೋದು, ಮಾದಕ ದ್ರವ್ಯಗಳನ್ನು ಸೇವನೆ ಮಾಡೋದು, ಇದನ್ನೆಲ್ಲ ಕಲ್ಕೋತಾರೆ ಅವರು. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರ ತಂದೆಯವ್ರಿಗೆ ಅವ್ರ ಮಗ ಈ ಥರ ಆಗೋದು ಬೇಕಾಗಿರಲಿಲ್ಲ. ಅವ್ರಿಗೆ ಏನು ಬೇಕಾಗಿತ್ತು, ಕೃಷ್ಣನ ಭಕ್ತರ ಆಗಬೇಕು, ರಾಧಾರಾಣಿ ಭಕ್ತ ಆಗ್ಬೇಕಂತೇಳಿ ಅವ್ರ ಇಚ್ಛೆ ಆಯಿತು. ಸೊ ಅದಕ್ಕೋಸ್ಕರ ಅವ್ರೇನು ಪ್ರಾರ್ಥನೆ ಮಾಡ್ತಿದ್ರು ಎಲ್ಲರಿಗೂ, ಎಲ್ಲ ಸಾಧು ಸಂತರಿಗೆ, ನೀವು ನನ್ನ ಮಗನ ಆಶೀರ್ವಾದ ಮಾಡಿ ಅವರು ಮುಂದೆ ಹೋಗಿ ದೊಡ್ಡ ಭಕ್ತರಾಗಲಿ, ರಾಧಾರಾಣಿ ಭಕ್ತ ಆಗಲಿ ಅಥವಾ ಕೃಷ್ಣನ ಭಕ್ತ ಆಗಲಿ ಅಂಥೇಳಿ. ಅದಕ್ಕೋಸ್ಕರ ನೋಡಿ, ನೀವು ಮುಂದೆ ಹೋಗಿ ಶ್ರೀಲ ಪ್ರಭುಪಾದರು 70ನೇ ವರ್ಷದಲ್ಲಿ ಹೋಗಿ ಅಮೇರಿಕಕ್ಕೆ ಹೋಗಿ ಅವ್ರು ಪ್ರಚಾರ ಮಾಡಿದರು, ಅವ್ರು ಭಗವದ್ಗೀತೆ ಪ್ರಚಾರ ಮಾಡಿದರು. ಪೂರಾ ಜಗತ್ತನ್ನು 14 ಬಾರಿ ಅವರು ಪ್ರವಾಸ ಮಾಡಿ 108 ದೇವಸ್ಥಾನಗಳನ್ನು ಶುರು ಮಾಡಿದರು. ಎಲ್ಲ ಕಡೆ ರಾಧಾಕೃಷ್ಣ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದರು ಅವರು. ಮತ್ತು ಈ ಥರ ಭಗವದ್ಗೀತೆ ಈ ಥರ ಎಲ್ಲ 80ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ಆಂಗ್ಲ ಭಾಷೆಗಳಲ್ಲಿ ಅನುವಾದ ಮಾಡಿದರು, ಸಂಸ್ಕೃತದಿಂದ ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿದರು ಅವರು. ಸೊ ಈ ಥರ ಈಗ ಇಸ್ಕಾನ್ ಸಂಸ್ಥೆ ಪೂರಾ ಜಗತ್ತಿನಲ್ಲಿ 500-600 ದೇವಸ್ಥಾನಗಳಿದೆ, 600ಕ್ಕಿಂತ ಹೆಚ್ಚು ದೇವಸ್ಥಾನಗಳು. ಸೊ ಇದೆಲ್ಲ ಯಾರದ ಕೊಡುಗೆ? ಶೀಲ ಪ್ರಭುಪಾದರದ್ದು. ಸೊ ಅವರು ತುಂಬ ದೊಡ್ಡ ಶುದ್ಧ ಭಕ್ತರು, ಭಗವಂತ ರಾಧಾಕೃಷ್ಣರು ಭಕ್ತರು ಅವರು. ಸೊ ಅದೇ ಥರ ನಮಗೂ ಅಥವಾ ನಮ್ಮ ಮಕ್ಕಳಿಗೂ ಈ ಥರ ಭಕ್ತ ಆಗಬೇಕಂತೇಳಿ ನಮ್ಮ ಹೃದಯದಲ್ಲಿ ಇಚ್ಛೆ ಇರಬೇಕು. ಸೊ ಅದು ಮಹತ್ವಪೂರ್ಣ, ಯಾಕಂದರೆ ಬೇರೆ ಎಲ್ಲ ಕೃಷ್ಣ ಭಕ್ತಿ ಬಿಟ್ಟು ಕೃಷ್ಣ ಭಕ್ತಿ ಒಂದು ಗ್ರಂಥ ಇದೆ. 16ನೇ ಶತಮಾನದಲ್ಲಿ ರೂಪಗೋಸ್ವಾಮಿ ಅಂತೇಳಿ ಒಬ್ಬರು ದೊಡ್ಡ ಸಂತರಿದ್ದರು, ಅವರು ಒಂದು ಗ್ರಂಥವನ್ನು ಬರೆದಿದ್ದಾರೆ, ಭಕ್ತಿ ರಸಾಮೃತ ಸಿಂಧು ಅಂಥೇಳಿ ಒಂದು ಗ್ರಂಥ ಬರೆದಿದ್ದಾರೆ. ಭಕ್ತಿ ರಸಾಮೃತ ಸಿಂಧು ಅಂದರೆ ಭಕ್ತಿನಲ್ಲಿ ಏನು ಆನಂದ ಸಿಗುತ್ತಲ್ಲ, ರಸ ಸಿಗುತ್ತಲ್ಲ, ಭಕ್ತಿ ರಸ, ಅದು ಅಮೃತ ಅಂತ ಹೇಳಿದ್ದಾರೆ. ಅಮೃತ ಶಬ್ದದ ಅರ್ಥ ಏನಂದರೆ ಈ ವೇದ ಶಾಸ್ತ್ರಗಳಲ್ಲಿ ಅಮೃತದ ಬಗ್ಗೆ ವರ್ಣನೆ ಆಗಿದೆ. ಅದು ಅಮೃತ ಈ ದೇವಿ ದೇವತೆಗಳ ಸ್ವರ್ಗದ ಲೋಕದಲ್ಲಿ ಅಮೃತ ಕುಡಿದು ಅವರ ಜೀವನವನ್ನು ವಿಸ್ತಾರ ಮಾಡ್ತಾರೆ, ಜೀವನ ಅವಧಿಯನ್ನು ವಿಸ್ತಾರ ಮಾಡ್ತಾರೆ. ಅವರು ಮೃತ್ಯು ಆಗಲ್ಲ, ಅವ್ರದ್ದು ಮೃತ್ಯು ಆಗಲ್ಲ ಅಂದರೆ ಅದು ಈ ಸ್ವರ್ಗ ಲೋಕನೇ ಶಾಶ್ವತ ಇಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಭಗವದ್ಗೀತೆಯಲ್ಲಿ ಹೇಳಿದೆಯಲ್ಲ, ಸ್ವರ್ಗ ಲೋಕಕ್ಕೆ ಹೋದ್ರೂ ಪುಣ್ಯ ಕಥ ಮುಗಿದ ನಂತರ ಮತ್ತೆ ಈ ಭೌತಿಕ ಜಗತ್ತಿಗೆ ಮತ್ತೆ ವಾಪಸ್ ಬಂದ್ಬಿಡ್ತೀವಿ ನಾವು ಈ ಮರ್ತ್ಯ ಲೋಕಕ್ಕೆ, ಈ ಭೂಲೋಕಕ್ಕೆ ಬಂದ್ಬಿಡ್ತೀವಿ ಅಂಥೇಳಿ. ಆದರೆ ಅವ್ರು ಏನು ಮಾಡ್ತಾರಂದರೆ ಅಮೃತವನ್ನು ಕುಡಿದು ತಮ್ಮ ಜೀವನವನ್ನು ಯಾವಾಗಲೂ ಹೆಚ್ಚಿಗೆ ಮಾಡ್ತಾ ಇರ್ತಾರೆ ಅವರು. ಆದ್ರೂ ಒಂದು ಸಮಯ ಬರುತ್ತೆ ಅವರು ಆ ಜಗವನ್ನು ಬಿಟ್ಟು ಬರಬೇಕಾಗತ್ತೆ, ಯಾಕಂದರೆ ಅದು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಭಗವಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ, ಈ ಸ್ವರ್ಗ ಲೋಕದ ಅಮೃತದ ಬಗ್ಗೆ ಏನು ವರ್ಣನೆ ಇದೆಯಲ್ಲ ವೇದ ಶಾಸ್ತ್ರಗಳಲ್ಲಿ, ಅದು ಪುಷ್ಪಿತಾಂ ವಾಚ ಅಂತ ಹೇಳ್ತಾರೆ. ಯಾಮಿಮಾಂ ಪುಷ್ಪಿತಾಂ ವಾಚ ಪ್ರವದಂತೆ ಅಭಿಪುಷ್ಪಿತ. ಪುಷ್ಪಿತಾಂ ವಾಚ ಅಂದರೆ ಹೂವಿನ ಥರ ಮಾತುಗಳು, ಅದು ಹೂವಿನ ಥರ ಮಾತಂದರೆ ನಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ ಆ ಥರ ವರ್ಣನೆ ಇದೆ. ಸ್ವರ್ಗ ಲೋಕಕ್ಕೆ ಹೋಗಲಿಕ್ಕೆ ಈ ಥರ ವರ್ಣನೆ ಆಗಿದೆ. ಆದರೆ ಭಕ್ತಿರಸ ಏನ, ಭಕ್ತಿರಸ ಇದು ನಿಜವಾದ ಅಮೃತ. ಇದು ಅದೇನು ಮಾಡುತ್ತೆ ಅಂದರೆ ನಮ್ಮನ್ನು ನಮಗೆ ದಿವ್ಯ ಆನಂದ, ಯಾವಾಗಲೂ ಶಾಶ್ವತವಾಗಿರುವ ಆನಂದವನ್ನು ಅನುಭವ ಮಾಡಿಸ್ತದೆ ನಮಗೆ. ಸೊ ದಿವ್ಯ ಅಮೃತ ಅದು ಸಿಂಧು, ಸಿಂಧು ಅಂದರೆ ಸಾಗರ, ಸಮುದ್ರ. ಸೊ ಈ ಭಕ್ತಿರಸ ಏನಂದರೆ ಒಂದು ಅಮೃತದ ಸಾಗರ ಅದು ಅಂಥೇಳಿ ಅವರು ವರ್ಣನೆ ಮಾಡಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಈ ಜಗತ್ತಿನಲ್ಲಿ ನಾವು ಏನೋ ಆಗ್ಬೋದು, ದೊಡ್ಡ ಮನುಷ್ಯ ಆಗ್ಬೋದು, ಇಂಜಿನಿಯರ್ ಆಗೋದೇನು ದೊಡ್ಡ ಮನುಷ್ಯ ಅಲ್ಲ, ಆದರೆ ಈಗ ಅದನ್ನು ಈಗ ಆಧುನಿಕ ಸಮಾಜದಲ್ಲಿ ಅದನ್ನು ಭಾಳ ದೊಡ್ಡ ಅಂತೇಳಿ. ಸೊ ಮೊದಲಿನ ಕಾಲದಲ್ಲಿ ಯಾರು ಗುರುಕುಲಕ್ಕೆ ಹೋಗ್ತಿದ್ರಲ್ಲ ಅವರು ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾಯಿದ್ರು. ಸೊ ಪ್ರಭುಪಾದರು ಒಂದು ಕಡೆ ಹೇಳಿದ್ದಾರೆ, ಬ್ರಾಹ್ಮಣ ಸ್ಟಡಿ ಶಾಸ್ತ್ರ ಆ್ಯಂಡ್ ಶುದ್ರ ಸ್ಟಡಿ ಟೆಕ್ನಾಲಜಿ ಅಂತೇಳಿ 7ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಆ ಥರ ಪ್ರಭುಪಾದರು ಒಂದು ಭಾವಾರ್ಥದಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣರು ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾರೆ, ಮತ್ತು ಶೂದ್ರರು ಟೆಕ್ನಾಲಜಿಯನ್ನು ಅಧ್ಯಯನ ಮಾಡ್ತಾರೆ. ವಾಸ್ತವಿಕವಾಗಿ ಇದು ಈ ಟೆಕ್ನಾಲಜಿ ಶೂದ್ರೂ ಮಾಡ್ತಿರಲಿಲ್ಲ, ಇದನ್ನು ಇದೆಲ್ಲ ಅಸುರರು ರಾಕ್ಷಸರ ಕಾರ್ಯ ಇದೆ. ಎನಿವೆ, ಸೊ ನಾವೇನು ತಿಳ್ಕೊತೀವಿ, ಇಂಜಿನಿಯರ್ ಆಗೋದು ಅಥವಾ ಡಾಕ್ಟರ್ ಆಗೋದು, ತುಂಬ ದುಡ್ಡು ಸಂಪಾದನೆ ಮಾಡೋದು, ಇದು ದೊಡ್ಡ ವಿಷಯ ಅಂತ ಹೇಳಿ. ಆದರೆ ಭಗವಂತನ ಭಕ್ತಿ ಮಾಡೋದು, ಭಗವಂತನ ದಿವ್ಯ ಸೇವೆಯ ಆನಂದವನ್ನು, ಆ ಭಕ್ತಿ ರಸವನ್ನು ಅನುಭವ ಮಾಡೋದು, ಅದು ಮಹತ್ವಪೂರ್ಣ. ಸೊ ಆ ಭಕ್ತಿ ರಸ ಏನಂದರೆ ಅದನ್ನು ಶ್ರೀಲ ಪ್ರಭುಪಾದರ ಉದಾಹರಣೆಯಿಂದ ನಾವು ತಿಳ್ಕೊಬೋದು. ಅವ್ರ ತಂದೆ ಅವ್ರ ಏನ್ ಇಚ್ಛೆ ಐತೆ ಅಂದ್ರೆ ನನ್ನ ಮಗ ದೊಡ್ಡ ರಾಧಾಕೃಷ್ಣ ಭಕ್ತ ಆಗ್ಬೇಕು, ಭಕ್ತ ಆಗಿ ಈ ಥರ ಭಕ್ತಿ ಪ್ರಚಾರ ಮಾಡಬೇಕು, ಭಕ್ತಿ ರಸವನ್ನು ಎಲ್ರಿಗೂ ವಿತರಣೆ ಮಾಡ್ಬೇಕಂತೇಳಿ ಅವ್ರ ಇಚ್ಛೆ ಇತ್ತು. ಸೊ ಅದೇ ಥರ ನಾವು ಇವತ್ತು ಶ್ರೀಮತಿ ರಾಧಾರಾಣಿ ಅವ್ರಿಗೆ ಆ ಥರ ಪ್ರಾರ್ಥನೆ ಮಾಡಬೇಕು. ನಮಗೂ ನೀವು ಭಕ್ತಿ ರಸವನ್ನು ಕೊಟ್ಟು ನಮ್ಮನ್ನು ಭಕ್ತಿಯಲ್ಲಿ ಪೋಷಣೆ ಮಾಡಿ, ಮುಂದುವರಿಲಿಕ್ಕೆ ನಮಗೆ ಪ್ರೇರಣೆ ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಏನಾದರೂ ಪ್ರಶ್ನೆ ಟೀಕಾ ಟಿಪ್ಪಣಿ? ಐ ಶುಡ್ ಸ್ಪೀಕ್ ಮೋರ್ ಶಾರ್ಟ್ ಕ್ಲಾಸ್.
ಹಂಗಂತಸ್ತು ಪರಮಾನ ಅಂಗಾನಿಯಸ್ ಸಕಲೇಂದ್ರಿಯ ವೃತ್ತಿ. ಸೊ ಹೌ ಡಸ್ ಇಂಟರ್ ಎಕ್ಸ್ಟರ್ನಲ್ ಎನರ್ಜಿ ಬಿ ಲೆಸ್ ಪೊಟೆಂಟ್ ದನ್ ಇಂಟರ್ನಲ್ ಎನರ್ಜಿ? ಇಟ್ಸ್ ಆಲ್ಸೋ ಪಾರ್ಟ್ ಆಫ್
ಇಲ್ಲೇನು ಪ್ರಶ್ನೆ ಅಂದರೆ ಅಂತರಂಗ ಶಕ್ತಿ ಬಹಿರಂಗ ಶಕ್ತಿಗಿಂತ ಹೆಚ್ಚಿಗೆ ಬಲಿಷ್ಠವಾಗಿದ್ದು ಹೇಗೆ ಅಂಥೇಳಿ. ಪ್ರಮುಖವಾದ ವಿಷಯ ಏನಂದರೆ ಭಗವಂತನ ಇಚ್ಛೆ ಈ ಎಲ್ಲ ಶಕ್ತಿಗಳ ಹಿಂದುಗಡೆ ಇದೆ, ಅದು ಮಹತ್ವಪೂರ್ಣ. ಸೊ ಅವ್ರ ಇಚ್ಛೆ ಅನುಸಾರವಾಗಿ ಎಲ್ಲ ಶಕ್ತಿಗಳು ಕಾರ್ಯ ಮಾಡುತ್ತೆ. ಸುಪ್ರೀಂ ವಿಲ್ ಬಿಯಾಂಡ್ ದಿಸ್ ಮೆಟೀರಿಯಲ್ ಎನರ್ಜಿ. ದೈವಿ ಏಷ ಗುಣಮಯಿ, ಭಗವದ್ಗೀತೆಯಲ್ಲಿ ಆ ಶ್ಲೋಕ ಇದೆ ಅಲ್ಲ, ಮಾಯಾಶಕ್ತಿ ಬಗ್ಗೆ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ವರ್ಣನೆ ಆಗಿದೆ. ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ ಅಂತೇಳಿ. ಸೊ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ನನ್ನ ಶಕ್ತಿ ಇದು ಮಾಯಾಶಕ್ತಿ ಏನಿದೆ ಅದು ತುಂಬ ಬಲಿಷ್ಠವಾದದ್ದು ಅಂತೇಳಿ. ಇದನ್ನು ಪಾರ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿ. ಮಮ ಮಾಯಾ ದುರತ್ಯಯ ಅಂಥೇಳಿ ಅಂಥೇಳಿ ಭಗವಂತ ಹೇಳ್ತಾರೆ. ಸೊ ಆ ಭಾವಾರ್ಥದಲ್ಲಿ ಪ್ರಭುಪಾದರು ಈ ಭಗವಂತನ ಪರಮ ಇಚ್ಛೆಯ ಬಗ್ಗೆ ಹೇಳ್ತಾರೆ, ಸುಪ್ರೀಂ ವಿಲ್. ಯಾಕೆ ಮಾಯಾಶಕ್ತಿ ಬಲಿಷ್ಠವಾದದ್ದು? ಯಾಕಂದರೆ ಅದರ ಹಿಂದ್ಗಡೆ ಭಗವಂತನ ಪರಮ ಇಚ್ಛೆ ಇದೆ, ಸುಪ್ರೀಂ. ಅದೇ ಥರ ಭಗವಂತ ಇಚ್ಛೆ ಮಾಡಿದರೆ ನಮ್ಮನ್ನು ಈ ಮಾಯಾಶಕ್ತಿಯನ್ನು ಪಾರ್ ಮಾಡಿ ಅಂತರಂಗ ಶಕ್ತಿಯ ನಿಯಂತ್ರಣದಲ್ಲಿ ಆಶ್ರಯದಲ್ಲಿ ಇಡ್ಬೋದು. ಸೊ 9ನೇ ಅಧ್ಯಾಯದಲ್ಲಿ ಹೇಳಿದೆ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತ ಭಜಂತ್ಯ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮ ವ್ಯಯಂ. ಸೊ ಮಹಾತ್ಮರ ಅಂದರೆ ಪೂರ್ಣ ಶರಣಾಗತರಾಗಿರ್ತಾರಲ್ಲ ಭಗವಂತನಿಗೆ, ಅವರಿಗೆ ಮಹಾತ್ಮ ಅಂತ ಹೇಳ್ತಾರೆ. ಸೊ ಈ ಭಾರತ ದೇಶದಲ್ಲಿ ಗಾಂಧೀಜಿ MK ಗಾಂಧಿಗೆ ಮಹಾತ್ಮ ಅಂತೇಳಿ ಬಿರುದು ಕೊಟ್ಬಿಟ್ರು. ಬಟ್ ಭಗವದ್ಗೀತೆ ಅನುಸಾರವಾಗಿ ಮಹಾತ್ಮ ಅಲ್ಲ. ಮಹಾತ್ಮ ಏನಂದರೆ ಮಹಾತ್ಮ ಯಾವಾಗಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಈ ಥರ ಪೊಲಿಟಿಕ್ಸ್ ಮಾಡೋದು ಅದರಲ್ಲಿ ತೊಡಗಿರ್ತಾರೆ ಅವರು. ಮಹಾತ್ಮನಸ್ತು. ಸೊ ದೈವೀ ಪ್ರಕೃತಿ ಆಶ್ರಿತ ಭಜಂತ್ಯ ಅನನ್ಯ ಮನಸ್ಸು, ಅನನ್ಯ ಭಾವದಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಜ್ಞಾತ್ವಾ ಭೂತಾದಿಮ ವ್ಯಯಂ, ಅವರಿಗೆ ಭಗವಂತ ಎಲ್ಲ ಸೃಷ್ಟಿಯ ಸ್ತ್ರೋತ ಅಂಥೇಳಿ ಅದರ ಬಗ್ಗೆ ಜ್ಞಾನ ಅರಿವಿರುತ್ತೆ, ಅವರು ಮಹಾತ್ಮ ಅಂಥೇಳಿ ಭಗವಂತ ಸತತಂ ಮುಂದಿನ ಶ್ಲೋಕದಲ್ಲಿ ಹೇಳಿದೆ, ಸತತಂ ಕೀರ್ತಯಂತೋ ಮಾಮ್ಯ ತಂತಶ ದೃಢವ್ರತ ನಮಸ್ಯಂತಶ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಯಾವಾಗಲೂ ಅವರು ಸತತ ನನ್ನ ಕೀರ್ತನೆ ಮಾಡ್ತಾ ಇರ್ತಾರೆ ಅಂಥೇಳಿ ನನ್ನ ಬಗ್ಗೆ ಈ ಮಹಾತ್ಮ. ಸೊ ಮಹಾತ್ಮ ಏನು ಮಾಡ್ತಾರೆ, ಅವರು ಭಗವಂತನ ಅಂತರಂಗ ಶಕ್ತಿಯ ಆಶ್ರಯದಲ್ಲಿ ಇರ್ತಾರೆ, ಈ ಶ್ರೀಮತಿ ರಾಧಾರಾಣಿಯ ಆಶ್ರಯದಲ್ಲಿ ಅವರು ಇರ್ತಾರೆ. ನಾವೆಲ್ಲ ಯಾರೋ, ನಾವೆಲ್ಲ ದುರಾತ್ಮರು, ಬದ್ಧ ಜೀವಿಗಳೆಲ್ಲರೂ ದುರಾತ್ಮರು ಅವರು. ನಾವೆಲ್ಲ ದುಷ್ಟ ಆತ್ಮಗಳು ಅಥವಾ ದುರಾತ್ಮರು ನಾವೆಲ್ಲ. ಯಾಕಂದರೆ ನಾವು ಮಾಯಾಶಕ್ತಿಯ ಪ್ರಭಾವದಿಂದ ಏನೋ ಭಗವಂತನನ್ನು ಮರೆತುಬಿಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ನಾವು ಏನಾಗ್ಬಿಟ್ಟಿದ್ದೀವಿ, ದುರಾತ್ಮ ಆಗಿಬಿಟ್ಟಿದ್ದೀವಿ ಅಥವಾ ದುಷ್ಟ ಆತ್ಮ ಆಗಿಬಿಟ್ಟಿದ್ದೀವಿ. ಈ ಭೌತಿಕ ಜಗತ್ತಿನಲ್ಲಿ ಎಷ್ಟೋ ಒಳ್ಳೆಯ ವ್ಯಕ್ತಿ ಇರಲಿ, ಎಲ್ಲರೂ ದುರಾತ್ಮರೇ ಅವರು. ಎಲ್ಲರೂ ದುಷ್ಟ ಆತ್ಮಗಳೇ ಅವರು, ಯಾಕಂದರೆ ಭಗವಂತನನ್ನು ಮರೆತು ಬಿಟ್ಟಿದ್ದಾರೆ. ಸ್ವತಂತ್ರವಾಗಿ ನಾವು ಇಲ್ಲಿ ಭೋಗ ಸುಖವನ್ನು, ಭೋಗ ಐಶ್ವರ್ಯವನ್ನು ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಥರ ಭಗವದ್ಗೀತೆಯಲ್ಲಿ ಅಂತರಂಗ ಶಕ್ತಿ ಬಗ್ಗೆ ಹೇಳಿದೆ. ಪ್ರಮುಖವಾಗಿ ಏನು ತಿಳ್ಕೊಳ್ಬೇಕಂದ್ರೆ ಭಗವಂತನ ಇಚ್ಛೆ, ಭಗವಂತನ ಇಚ್ಛೆಯಿಂದ ಅಂತರಂಗ ಶಕ್ತಿ ನಮ್ಮ ಈ ಬಹಿರಂಗ ಶಕ್ತಿ ಪ್ರಭಾವದಿಂದ ಮುಕ್ತ ಮಾಡುತ್ತೆ. ಮತ್ತೆ ಏನು ಕೇಳ್ಬೇಕು?
ಬೇರೆ ದೇವಿಯನ್ನು ನಾವು ಪೂಜಿಸ್ತೇವೆ, ರಾಧಾರಾಣಿಯನ್ನು ಕೂಡ ಪೂಜಿಸ್ತೇವೆ, ಇದರಲ್ಲಿ ಏನು ಡಿಫರೆನ್ಸ್?
ನೀವಿನ್ನೂ ಪೂಜಿಸ್ತಾ ಇದ್ದಾರೆ ಬೇರೆ ದೇವಿಗಳನ್ನು? ಇಲ್ಲ ಅಲ್ಲ, ಬೇರೆಯವ್ರಿಗೆ ಕೇಳ್ತಾ ಇದ್ದಾರೆ. ಹಾಂ, ಬೇರೆಯವರ ಒಳ್ಳೆಯದಕ್ಕೆ. ಎಲ್ಲ ದೇವಿ ದೇವತೆಗಳು ಏನು ಮಾಡ್ತಾರೆ ಅಂದರೆ, ನಮಗೆ ನಾ ಭಕ್ತಿ ರಸ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ಅಲ್ಲ, ಭಕ್ತಿ ರಸವನ್ನು ಕೊಡಲ್ಲ. ಸೊ ಅವ್ರು ಏನೇನು ನಮಗೆ ಎಲ್ಲ ವರವನ್ನು ಕೊಡ್ತಾರಲ್ಲ, ಅದು ಶಾಶ್ವತವಾಗಿರಲ್ಲ, ಅದು ಕ್ಷಣಿಕ. ಯಾಕಂದರೆ ಅವರು ಭೌತಿಕ, ಭಗವದ್ಗೀತೆಯಲ್ಲಿದೆ, ಕಾಂಕ್ಷಿತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ ವಿಂದತಿ ಮಾನವ ಅಂತ ಹೇಳಿ. ಸೊ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಅಂತಾರಲ್ಲ, ಪರಿಪೂರ್ಣತೆಯನ್ನು ಪಡೆಯಲಿಕ್ಕೆ ನಾವೆಲ್ಲ ದೇವಿ ದೇವತೆಗಳನ್ನು ಪೂಜೆ ಮಾಡ್ತೇವೆ, ಹೌದಲ್ಲ? ಓ, ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗಬೇಕು ಅಂಥೇಳಿ ಹೋಗಿ ಭಗವಂತನ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಬೇಕು ಅಂಥೇಳಿ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಈ ಥರ ಬೇರೆ 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 ಥರ ಪ್ರಾರ್ಥನೆ ಮಾಡ್ತೀವಿ ನಾವು. ನಮ್ಮ ಕರ್ಮಗಳಲ್ಲಿ ಸಿದ್ಧಿಯನ್ನು ಪಡೀಲಿಕ್ಕೆ ನಾವು ಇಹ ದೇವತಾ, ಇಹ ದೇವತಾ ಅಂದರೆ ಈ ಭೌತಿಕ ಜಗತ್ತಿನಲ್ಲ, ಜಗತ್ತಿನ ದೇವಿ ದೇವತೆಗಳ ಪ್ರಾರ್ಥನೆ ಮಾಡ್ತೀವಿ. ಇಹ ದೇವತಾ ಅಂತೇಳಿ ಶಬ್ದ ಅಲ್ಲಿ ಭಗವಂತ ಹೇಳ್ತಾ ಇದ್ದಾರಲ್ಲ, ಇಹ ದೇವತಾ ಶಬ್ದದ ಅರ್ಥ ಏನಂದರೆ ಎಲ್ಲ ದೇವತೆಗಳು ಈ ಭೌತಿಕ ಜಗತ್ತಿನವರೇ ಅವರು. ಅವರು ನಮ್ಮ ಥರ ಜೀವಿಗಳೇ, ಅವ್ರು ಜಾಸ್ತಿ ಪುಣ್ಯವಂತರ ಆದ ಅದಕ್ಕೋಸ್ಕರ ಅವ್ರಿಗೆ ಒಂದೊಂದು ಹುದ್ದೆ ಕೊಟ್ಟಿದ್ದಾರೆ. ಈಗ ನೋಡಿ, ಸರ್ಕಾರದಲ್ಲಿ ಬೇರೆ ಬೇರೆ ಮಂತ್ರಿಗಳು ಇರ್ತಾರಲ್ಲ, ಅದೇ ಥರ ಭಗವಂತ ಅವ್ರಿಗೆ ಒಂದೊಂದು ಈ ಭೌತಿಕ ಜಗತ್ತನ್ನು ನಡೆಸಲಿಕ್ಕೆ ಈ ಭೌತಿಕ ಜಗತ್ತನ್ನು ಒಂಥರ ಸರ್ಕಾರದ ಥರನೇ ಕಾರ್ಯ ಮಾಡುತ್ತೆ ಅದು. ಸೊ ಎಲ್ಲ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಭಗವಂತ ಅವ್ರಿಗೆ, ಅವ್ರಿಗೆ ಶಕ್ತಿ ಕೊಡ್ತಾರೆ ಭಗವಂತ. ನೀನು ಈ ಮಳೆ ಡಿಪಾರ್ಟ್ಮೆಂಟ್ ಮಂತ್ರಾಲಯವನ್ನು ನಡೆಸು ನೀನು ಅಂಥೇಳಿ, ನೀನು ಗಾಳಿ ಮಂತ್ರಾಲಯ, ಹವಾ ವಾಯು ಮಂತ್ರಾಲಯವನ್ನು ನಡೆಸು, ಈ ಥರ ಬೇರೆ 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 ಮಂತ್ರಾಲಯಗಳದು. ಸೊ ಅವರೆಲ್ಲ ಮಂತ್ರಿಗಳ ಥರ ಅವರು, ಆದರೆ ಅವರೆಲ್ಲ ಭೌತಿಕ ಜಗತ್ತಿನವರು. ಅವರು ನಮ್ಮ ಭೌತಿಕ ಜಗತ್ತದಿಂದ ನಮ್ಮನ್ನು ಮುಕ್ತ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಸೊ ಅವ್ರ ಭೌತಿಕ ನಮಗೆ ವರ ಕೊಡ್ಬೋದು, ಬಟ್ ಆದರೆ ಅದು ವರ ನಮ್ಮ ಈ ಶರೀರ ನಾಶ ಆದ ನಂತರ ಅದು ನಾಶ ಆಗಿಬಿಡುತ್ತೆ. ಅದು ಕ್ಷಣಿಕ ಅಲ್ಲ, ಶರೀರದ ಜೊತೆ ಅದು ಕ್ಷಣಿಕ. ಅದಕ್ಕೋಸ್ಕರ ಬುದ್ಧಿವಂತರು ಭಗವಂತನ ಸೇವೆ ಮಾಡ್ತಾರೆ. ಮತ್ತು ಭಗವಂತನ ಸೇವೆ ಹೇಗಾಗತ್ತೆ ಅಂದರೆ, ಅವರು ಭಕ್ತಿ ಸೇವೆ ಮಾಡೋದರಿಂದ. ಪದ್ಮಪುರಾಣದಲ್ಲಿ ಅದರ ಬಗ್ಗೆನೂ ವರ್ಣನೆ ಆಗಿದೆ. ಶಿವ ಪಾರ್ವತಿಗೆ ಹೇಳ್ತಾರೆ, ಆರಾಧನಾನಾಂ ಸರ್ವೇಶ ವಿಷ್ಣುರ ಆರಾಧನಾ ಪರಂ, ಎಲ್ಲ ಆರಾಧನೆಗಳಲ್ಲೂ ವಿಷ್ಣು ಆರಾಧನೆ ಏನಂದರೆ ಸರ್ವಶ್ರೇಷ್ಠ ಅಂತೇಳಿ. ಸೊ ಪಾರ್ವತಿ ದೇವಿಗೆ ಶಿವಜಿ, ಸ್ವಯಂ ಶಿವಜಿ ಹೇಳಿದ್ದಾರೆ ಅದು. ತಸ್ಮಾತ್ ಪರತರಂ ದೇವಿ, ಇದಕ್ಕಿಂತ ಹೆಚ್ಚಿಗೆ ಒಂದು ಆರಾಧನೆ ಇದೆ ವಿಷ್ಣು ಆರಾಧನೆಕ್ಕಿಂತ, ಅದಕ್ಕಿಂತ ಹೆಚ್ಚಿಗೆ ದೇವಿ ಅಂದರೆ ಪಾರ್ವತಿ ಹೇಳ್ತಾ ಇದ್ದಾರೆ. ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ, ಅವ್ರ ಭಕ್ತರ ಸೇವೆ ಮಾಡೋದು ಅದಕ್ಕಿಂತ ಶ್ರೇಷ್ಠ ಅಂತೇಳಿ. ವಿಷ್ಣು ಭಕ್ತರ ಸೇವೆ ಮಾಡೋದು, ಭಗವಂತನ ಭಕ್ತರ ಸೇವೆ ಮಾಡೋದು. ನಾನು ಪ್ರವಚನದಲ್ಲಿ ಹೇಳ್ತಾ ಇದ್ನಲ್ಲ, ಎಲ್ಲ ಭಕ್ತರಲ್ಲಿ ಸರ್ವಶ್ರೇಷ್ಠ ಭಕ್ತರು ಯಾರು? ಶ್ರೀಮತಿ ರಾಧಾರಾಣಿ. ಸೊ ಅದಕ್ಕೋಸ್ಕರ ಎಲ್ಲ ವಿಶೇಷವಾಗಿ ನಮ್ಮ ಸಂಪ್ರದಾಯದಲ್ಲಿ, ಗೌಡಿ ವೈಷ್ಣವ ಸಂಪ್ರದಾಯದಲ್ಲಿ, ಸೊ ಗೌಡಿ ವೈಷ್ಣವ ಸಂಪ್ರದಾಯ ಏನಂದರೆ ರಾಧಾ ಭಕ್ತಿ ಮಾಡೋದು, ಅದರ ವಿಶೇಷತೆ ಅವರು ಗೌಡಿ ಸಂಪ್ರದಾಯದ. ವಿಷ್ಣು ಭಕ್ತರಿಗೆ ವೈಷ್ಣವರು ಅಂತ ಹೇಳ್ತಾರೆ, ಕೃಷ್ಣ ಭಕ್ತರಿಗೆ ಕ್ರಾಶ್ನ ಅಥವಾ ಕಾರ್ಷ್ಣೇಯ ಅಂತ ಹೇಳ್ತಾರೆ. ಅದೇ ಥರ ಗೌಡಿಯ ಅಂದರೆ ಶಬ್ದದ ಅರ್ಥ ಏನಂದರೆ ರಾಧಾ ಭಕ್ತರು, ರಾಧಾರಾಣಿಯ ಭಕ್ತರಿಗೆ ಗೌಡಿಯ ಅಂತ ಹೇಳಿ ಶಬ್ದ. ಅದು ವಿಶೇಷತೆ ಗೌಡಿಯ. ಸೊ ಶ್ರೀಮತಿ ರಾಧಾರಾಣಿ ಈಗ ನೋಡಿ, ಇನ್ನೊಂದು ಏನಂದ್ರೆ ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ರು, ನಾವು ಲಕ್ಷ್ಮೀನಾರಾಯಣ ಸೀತಾರಾಮ್ ರಾಧಾಕೃಷ್ಣ ಅಂತೇಳಿ ಮೊದಲು ಭಗವಂತನ ಶಕ್ತಿಯ ಹೆಸರನ್ನು ತಗೋತೀವಿ ನಾವು. ಯಾಕೆ ಭಗವಂತನ ಶಕ್ತಿ ಹೆಸರು ತಗೋತೀವಿ? ಭಗವಂತನಕ್ಕಿಂತ ಹೆಸರಿನಕ್ಕಿಂತ ಮುಂಚೆ, ಭಗವಂತನ ನಾಮದಕ್ಕಿಂತ ಮುಂಚೆ ಶಕ್ತಿ ಹೆಸರು ತಗೋತೀವಿ ನಾವು. ಸೀತಾ, ಲಕ್ಷ್ಮೀ, ರಾಧಾ, ಹರೇ, ಹರೇ ಮೀನ್ಸ್ ರಾಧಾ ರಾಧಾ, ಹರೇ ಕೃಷ್ಣ ಅಂತೀವಲ್ಲ, ಸೊ ರಾಧಾ ಕೃಷ್ಣ ಅಂತೇಳಿ. ಯಾಕಂದರೆ ಭಗವಂತನ ಶಕ್ತಿಗಳು, ಈ ವಿಶೇಷವಾಗಿ ರಾಧಾ ಕೃಷ್ಣ ಸೀತಾ ಅವರು ಎಲ್ಲ ಸರ್ವಶ್ರೇಷ್ಠ ಭಕ್ತರು, ಅವರು ಭಕ್ತರು. ಅವರ ಕೃಪೆ ನಮಗೆ ಸಿಕ್ಕರೆ, ಭಗವಂತನ ಕೃಪೆ ಸಿಗೋದು ನಿಶ್ಚಿತ. ಅದಕ್ಕೋಸ್ಕರ ಸೊ ರಾಧಾ ಸೇವಾ ಮಾಡೋದು ಎಲ್ಲ ಬೇರೆ ದೇವಿಗಳ ಸೇವೆ ಮಾಡೋದರಲ್ಲಿ ಅಂತರ ಇದೆ. ನಮಗೆ ಭಗವಂತನ ಆಧ್ಯಾತ್ಮಿಕ ಕೃಪೆ ಬೇಕಂದರೆ ನಾವು ಶ್ರೀಮತಿ ರಾಧಾರಾಣಿಯ ಸೇವೆ ಮಾಡಬೇಕು, ಆರಾಧನೆ ಮಾಡೋದು, ರಾಧಾಕೃಷ್ಣ ಆರಾಧನೆ ಮಾಡಬೇಕು. ನಿಮಗೆ ಭೌತಿಕ ಲಾಭ ಬೇಕಂದರೆ ಈಗ ನೋಡಿ, ಮಕ್ಕಳು ಸರಸ್ವತಿ ಪೂಜೆ ಮಾಡ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನು ಹೇಳಿದರು, ಈ ಸರಸ್ವತಿಗೆ ದುಷ್ಟ ಸರಸ್ವತಿ ಅಂತ ಹೇಳ್ತಾರೆ ಅವರು. ಯಾಕೆ ದುಷ್ಟ ಸರಸ್ವತಿ ಅಂತೇಳಿ, ಭೌತಿಕ ಜ್ಞಾನವನ್ನು ಕೊಟ್ಟು ಎಲ್ಲ ಜೀವಿಗಳನ್ನು ಭೌತಿಕ ಜ್ಞಾನದ ಭ್ರಮೆಯಲ್ಲಿ ಇಟ್ಬಿಡ್ತಾರೆ ಅವರು. ಅದಕ್ಕೋಸ್ಕರ ದುಷ್ಟ ಸರಸ್ವತಿ ಅಂತ ಹೇಳ್ತಾ ಇದ್ದಾರೆ. ಭೌತಿಕ ಶಿಕ್ಷಣ ಏನಂದರೆ ಎಲ್ಲ ಜೀವಿಗಳನ್ನು ಭ್ರಮಿತ ಮಾಡಿಬಿಡ್ತಾರೆ. ನಾನು ಈಗ ದೊಡ್ಡ, ನನಗೆ ಡಿಗ್ರಿ ಸಿಕ್ಕಿಬಿಡ್ತು, ದೊಡ್ಡ ಹುದ್ದೆ ಸಿಕ್ಕಿಬಿಡ್ತು, ತುಂಬ ಧನ ಸಂಪಾದನೆ, ಅದರಿಂದ ನಮ್ಮ ಭಗವಂತನ ಜೊತೆ ಏನು ಸಂಬಂಧ ಇದೆಯಲ್ಲ ಅದನ್ನು ಮರ್ತು ಬಿಡ್ತೀವಿ ನಾವು. ಅದಕ್ಕೋಸ್ಕರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಏನಂದರೆ ದುಷ್ಟ ಸರಸ್ವತಿ. ಆಧ್ಯಾತ್ಮಿಕ ಜಗತ್ತಿನಲ್ಲೂ ಸರಸ್ವತಿ ಇದ್ದಾರೆ, ಅವರಿಗೆ ಶುದ್ಧ ಸರಸ್ವತಿ ಅಂತ ಹೇಳ್ತಾರೆ. ಅದೇ ಶುದ್ಧ ಸರಸ್ವತಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಆಗಿ ಬಂದಿದೆ, ಶುದ್ಧ ಸರಸ್ವತಿ. ಆ ಶುದ್ಧ ಸರಸ್ವತಿ ಏನಂದರೆ ಭಗವಂತನ ಜೊತೆ ಸಂಬಂಧ ಜ್ಞಾನ ಇದೆಯಲ್ಲ ಅದನ್ನು ಕೊಟ್ಟು ಭಗವಂತನ ನಮ್ಮ ಸಂಬಂಧವನ್ನು ಪುನಃಸ್ಥಾಪನೆ ಮಾಡ್ತಾರೆ. ಕೃಷ್ಣ ಸಂಬಂಧ ವಿಜ್ಞಾನ ದಾಯಿನೇ ಪ್ರಭವೇ ನಮ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಬೇರೆ ಬೇರೆ ದೇವಿ ದೇವತೆಗಳ ಪೂಜೆ ಮಾಡಿದರೆ ಇಲ್ಲೇ ಭೌತಿಕ ಜಗತ್ತಿನಲ್ಲೇ ಮಾಯಾ ಪ್ರಭಾವದಲ್ಲೇ ಇರ್ತೀವಿ, ಆದರೆ ರಾಧಾ ರಾಣಿಯ ಆರಾಧನೆ ಮಾಡೋದರಿಂದ ನಾವು ನಮ್ಮ ಮಾಯಾ ಪ್ರಭಾವದಿಂದ ಮುಕ್ತರಾಗಿ ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ. ಮತ್ತೆ ಏನಾದ್ರು ಕೇಳೋದು? ಹಾ, ಗೊತ್ತಾಯ್ತು. ಎರಡು ನಾವಿನಲ್ಲಿ ಕಾಲಿಡೋದು ಆ ಥರ. ಅದು ಸೊ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ. ಮಾಮೇಕಂ, ಏಕಂ ಮೀನ್ಸ್ ಗೊತ್ತಾಯ್ತಲ್ಲ, ನನಗಷ್ಟೇ ನೀವು ಶರಣಾಗತ ಆಗಬೇಕು ಅಂತೇಳಿ ಕೃಷ್ಣ ಹೇಳ್ತಾರೆ. ನೀವೆಲ್ಲರಿಗೂ ಶರಣ ಆಗಿ ನನ್ನ ಜೊತೆ ಅದ್ರ ಜೊತೆ ನನಗೂ ಶರಣ ಆಗಿ ಅಂತ ಹೇಳಿಲ್ಲ ಭಗವಂತ. ಮಾಮೇಕಂ, ಇಲ್ಲಿ ನಾನು ಆ ಶ್ಲೋಕ ಚರ್ಚೆ ಮಾಡ್ತಾ ಇದ್ನಲ್ಲ ಉಲ್ಲೇಖ ಮಾಡಿದ್ದೆ ನಾನು, 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಮಾಯಾಶಕ್ತಿ ಬಗ್ಗೆ ಭಗವಂತ ವರ್ಣನೆ ಮಾಡ್ತಾರೆ. ಈ ನನ್ನ ಮಾಯಾಶಕ್ತಿ ಏನಿದೆ ತುಂಬ ಪ್ರಬಲವಾದದ್ದು, ಅದು ಅದನ್ನು ಪಾರ್ ಮಾಡೋದು, ಅದರ ಬಂಧನದಿಂದ ಮುಕ್ತ ಆಗೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಭಗವಂತ. ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾರೆ. ಆಮೇಲೆ ಮುಂದಿನ ಅರ್ಧ ಶ್ಲೋಕದಲ್ಲಿ ಏನು ಭಗವಂತ ಹೇಳ್ತಾ ಇದ್ದಾರೆ ಅಂದರೆ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನಲ್ಲಿ ಯಾರು ಶರಣಾಗತ ಆಗ್ತಾರಲ್ಲ ಅವರು ಈ ಮಾಯಾಶಕ್ತಿಯ ಪ್ರಭಾವದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ನಮ್ಮ ಸಂಸ್ಥಾಪಕ ಆಚಾರ್ಯ ಹೇಳ್ತಾರೆ, ಮಾಮೇವ ಶಬ್ದ ತುಂಬ ಮಹತ್ವಪೂರ್ಣವಾದದ್ದು. ಸೊ ಮಾಮೇವ ಶಬ್ದ ತುಂಬ ಮಹತ್ವಪೂರ್ಣ. ಅದರ ಮಹತ್ವ ಏನಂದರೆ, ಭಗವಂತ ಮಾಯೆ ಸ್ವಾಮಿ ಆದದ್ದಕ್ಕೋಸ್ಕರ ಅವರು, ಭಗವಂತ ಯಾವಾಗಲೂ ಮಾಯೆ ಪ್ರಭಾವದಲ್ಲಿ ಇರಲ್ಲ. ಈಗ ನೋಡಿ, ಎಲ್ಲರೂ ಬಂಧನದಲ್ಲಿದ್ದರೆ, ಎಲ್ರಿಗೂ ನಿಮ್ಮ ನಾವೆಲ್ಲರೂ ಈಗ ಹಗ್ಗದಿಂದ ನಮ್ಮನ್ನು ಕಟ್ಟೆ ಹಾಕಿಬಿಟ್ರೆ ನಾವು ಒಬ್ಬರಿಗೊಬ್ಬರು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಅದಕ್ಕೋಸ್ಕರ ಈ ಭೌತಿಕ ಜಗತ್ತಿನಲ್ಲಿ ಯಾರ್ಯಾರು ಇದಾರಲ್ಲ, ಎಲ್ಲರೂ ಬಂಧನದಲ್ಲಿದ್ದಾರೆ. ಎಲ್ಲ ದೇವಿ ದೇವತೆಗಳು ಬಂಧನದಲ್ಲಿದ್ದಾರೆ, ಮಾಯಾಶಕ್ತಿಯ ಬಂಧನದಲ್ಲಿದ್ದಾರೆ. ಸೊ ಅದಕ್ಕೋಸ್ಕರ ಯಾರು ನಮ್ಮನ್ನು ಬಿಡಿಸ್ಲಿಕ್ಕೆ, ನಮ್ಮ ಬಂಧನದಿಂದ ಬಿಡಿಸ್ಲಿಕ್ಕೆ ಯಾರಾದರೂ ಮುಕ್ತರಿರ್ಬೇಕಲ್ಲ. ಭಗವಂತನನ್ನ ಬಿಟ್ಟು ಬೇರೆ ಯಾರೂ ಇರಲ್ಲ. ಭಗವಂತನ ಅಥವಾ ಅವರ ಶುದ್ಧ ಪ್ರತಿನಿಧಿ ಜೋ ಗುರು ಇರ್ತಾರಲ್ಲ, ಅವರಷ್ಟೇ ನಮ್ಮನ್ನು ಬಿಡಿಸ್ಬೋದು ಈ ಶಕ್ತಿ, ಮಾಯಾಶಕ್ತಿಯ ಪ್ರಭಾವದಿಂದ. ಅಲ್ಲಿ ಪ್ರಭುಪಾದರು ಹೇಳ್ತಾರೆ, ಈವನ್ ಶಿವಜಿನೂ ನಮ್ಮನ್ನು ಮುಕ್ತ ಮಾಡಲಿಕ್ಕೆ ಆಗಲ್ಲ. ಅವರೇ ಈ ಪದ್ಮ ಪುರಾಣದಲ್ಲಿ ಹೇಳ್ತಾರೆ, ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣು ರೇವಣ ಸಂಶಯ ಅಂಥೇಳಿ ಶಿವಜಿ ಹೇಳ್ತಾ ಇದ್ದಾರೆ ಅವರು ದೇವಿಗೆ. ಮುಕ್ತಿ ಪ್ರದಾತ, ಮುಕ್ತಿಯನ್ನು ಕೊಡೋರಂದರೆ ವಿಷ್ಣುನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂಥೇಳಿ, ಸರ್ವೇಶಾಂ, ಇದರಲ್ಲಿ ಏನೂ ಸಂಶಯ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಎಲ್ಲ ದೇವಿ ದೇವತೆಗಳ ಬಗ್ಗೆ ಏನು ಹೇಳಿದೆ ನಾನು, ಅದನ್ನ ಬಗ್ಗೆ ಚರ್ಚೆ ಮಾಡಿದೆ. ಇಹ ದೇವತ, ಇಹ ದೇವತ ಅಂದರೆ ಈ ಭೌತಿಕ ಜಗತ್ತಿನ ದೇವಿ ದೇವತೆಗಳು ಅವರೆಲ್ಲರೂ. ಅವರು ನಮ್ಮನ್ನು ಈ ಭೌತಿಕ ಜಗತ್ತಿನಿಂದ ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತನ ಶರಣಾಗತಿ ಆಗಬೇಕು ನಮಗೆ. ಆ ಭಾವನೆ ಇರಬಾರ್ದು, ಭಗವಂತನ ಬಿಟ್ಟು ಇನ್ನೂ ಒಂದು ಬೇರೆ ಶಕ್ತಿ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಭಯ ಎದಕ್ಕೆ ಬರುತ್ತೆ ಅಂದರೆ, ನಮ್ಮ ಹೃದಯದಲ್ಲಿ ಏನು ಭಯ ಬರುತ್ತೆ ಅಂದರೆ ಗೊತ್ತಾ, ಭಗವಂತನನ್ನು ಬಿಟ್ಟು ಒಂದು ಬೇರೆ ಏನೋ ಶಕ್ತಿ ಇದೆ ಅಥವಾ ಬೇರೆ ವ್ಯಕ್ತಿ ಇದ್ದಾರೆ ಅಂಥೇಳಿ ಏನಾದರೂ ನಮ್ಮ ಭಾವನೆ ಇತ್ತಂದರೆ ನಮ್ಮ ಹೃದಯದಲ್ಲಿ ಭಯ ಬಂದ. ಭಯಂ ದ್ವಿತೀಯಾಭಿನಿವೇಶತ ಸ್ಯಾತ್. ಸೊ ದ್ವಿತೀಯಾಭಿನಿವೇಶತ, ಭಗವಂತನಿಗೆ ಅದ್ವೈತ ಅಂತ ಹೇಳ್ತಾರೆ. ಅದ್ವೈತ ಅಂದರೆ ಅವರನ್ನು ಬಿಟ್ಟು ಆ ಥರ ಬೇರೆ ಯಾರೂ ವ್ಯಕ್ತಿ ಇಲ್ಲ. ನಮಗೆ ಅಜ್ಞಾನದಿಂದ ಏನಾಗುತ್ತೆ ಅಂದರೆ, ಭಗವಂತನ ಜೊತೆ ಭಗವಂತನ ಬಿಟ್ಟು ಬೇರೆ ಆ ಥರ ಒಂದು ಶಕ್ತಿ ಇದೆ ಅಥವಾ ವ್ಯಕ್ತಿ ಇದೆ ಅಂಥೇಳಿ ಅಂದ್ಕೊಂಬಿಟ್ರೆ ನಮ್ಮ ಹೃದಯದಲ್ಲಿ ಭಯ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಬಂದಾಗ ನೀವು ಕೇಳ್ತೀರಿ, ಬೇರೆ ಬೇರೆ ದೇವತೆಗಳ ಏನೋ ಆರಾಧನೆ ಮಾಡಬಾರ್ದು ಅಂಥೇಳಿ. ಅದನ್ನು ಕೇಳಿದ ನಂತರ ನಿಮಗೆ ಭಯ ಬರ್ಬೋದು, ಓ ದೇವಿ ದೇವತೆಗಳನ್ನ ನಾವು ಆರಾಧನೆ ಬಿಟ್ಟುಬಿಟ್ರೆ ಅವ್ರು ನಮ್ಮಿಂದ ಕೋಪಗೊಂಡು ನಮಗೇನೋ ಮಾಡ್ಬೋದು, ಕಷ್ಟ ಕೊಡ್ಬೋದು ಅಂಥೇಳಿ ನಮ್ಮ ಹೃದಯದಲ್ಲಿ ಭಯ ಬರುತ್ತೆ. ಆದರೆ ನಮಗೆಲ್ಲ ಗೊತ್ತಿರಬೇಕು, ದೇವಿ ದೇವತೆಗಳು ಭಗವಂತನ ಶಕ್ತಿ, ಭಗವಂತನಿಂದ ಭಿನ್ನ ಅಲ್ಲ ಅವರು. ಇಲ್ಲಿ ಭಗವಂತ ಮತ್ತು ಭಗವಂತನ ಶಕ್ತಿ ಬಿಟ್ಟು ಬೇರೆ ಏನೂ ಇಲ್ಲ, ಭಗವಂತನ ಒಬ್ಬನೇ ಇದ್ದಾರೆ, ಬೇರೆ ಏನೂ ಇಲ್ಲ, ಎಲ್ಲರೂ ಭಗವಂತನ ಶಕ್ತಿಗಳು. ಅದಕ್ಕೋಸ್ಕರ ವೇದಶಾಸ್ತ್ರದಲ್ಲಿ ಹೇಳಿದೆ, ಸರ್ವಂ ಕಲಂ ಇದಂ ಬ್ರಹ್ಮ ಅಂತೇಳಿ. ಬ್ರಹ್ಮ ಅಂದರೆ ಭಗವಂತನ ಬಿಟ್ಟು, ಭಗವಂತ ಅಥವಾ ಅವ್ರ ಶಕ್ತಿಗಳನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ನಾವು ಬೇರೆ ದೇವಿ ದೇವತೆಗಳನ್ನು ಪೂಜೆ ಮಾಡೋದು ಜರೂರತ್ ಇಲ್ಲ. ನಾವು ಆ ಥರ ಭಯ ಇದ್ರೂ ನಮ್ಮಲ್ಲಿ, ನಾವು ಮಾಡದೇ ಇದ್ದಿದ್ರೆ ಇವರು ಕೋಪ ಮಾಡ್ಕೋಬೋದು ನಮ್ಮಿಂದ ನಮ್ಮಲ್ಲೇ ಅಂಥೇಳಿ, ಆ ಥರ ಭಯ ಇರೋ ಜರೂರತ್ ಇಲ್ಲ. ಯಾಕಂದರೆ ಅವರೆಲ್ಲ ಭಗವಂತನ ಶಕ್ತಿಗಳು. ಸೊ ವಾಸ್ತವಿಕವಾಗಿ ನೋಡಿದರೆ ಅವರೆಲ್ಲ ನಮ್ಮಿಂದ ಇನ್ನೂ ಪ್ರಸನ್ನ ಆಗ್ತಾರೆ ನಾವು ಭಗವಂತನ ಭಕ್ತಿ ಮಾಡಿದರೆ, ಹೌದಲ್ಲ? ನಾವು ಯಾಕೆ ಕ್ಷಣಿಕ ಲಾಭಕ್ಕಾಗಿ ಅಥವಾ ಈ ಭೌತಿಕ ಜಗತ್ತಿನ ಸಾಂಸಾರಿಕ ಜನರಿಗೆ ಯಾಕೆ ಆರಾಧನೆ, ಭಗವಂತನ ಸೀದಾ ನಾವು ಆರಾಧನೆ ಮಾಡಬೇಕು. ಸೊ ಪ್ರಭುಪಾದರಿಗೆ ಒಬ್ಬರು ಕೇಳಿದರು, ನೀವು ಇಂದ್ರನ ಬೆಟ್ಟಾಗಿದ್ದೀರಾ? ಸೊ ಅವಾಗ ಪ್ರಭುಪಾದರು ಹೇಳಿದರು, ನಾನು ಪ್ರೈಮ್ ಮಿನಿಸ್ಟ್ರೇ ನನ್ನ ಫ್ರೆಂಡು, ನಾನು ಅವ್ನು ಪಿ ಎ ಕಡೆ ಯಾಕೆ ಹೋಗ್ಬೇಕು ನಾನು ಅಂತ ಹೇಳಿ ಆ ಥರ. ಹೌದಲ್ಲ? ಅದಕ್ಕೋಸ್ಕರ ಭಗವಂತ ಮಾಮೇಕಂ ಶುದ್ಧ ಭಕ್ತಿ ಅಂದರೆ ಭಕ್ತಿ ಭಾವನೆ ಯಾವಾಗ ಬರುತ್ತಂದರೆ ನಾವು ಪೂರ್ಣ ಭಗವಂತನ ಶರಣಾಗತ ಆದರೆ. ನಾವು ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಒಂದು ಆಶ್ರಯ ಇದೆ ಅಂತ ಹೇಳಿ ತಿಳ್ಕೊ ಆ ಥರ ಭಾವನೆ ಇದ್ದರೆ ನಮಗೆ ಭಗವಂತನ ಪೂರ್ಣ ಶರಣಾಗತಿ ಆಗಲ್ಲ ನಾವು. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಲಾಸ್ಟ್ ಭಗವದ್ಗೀತೆ ಅಂತಿಮ ಬೋಧನೆ ಏನಂದರೆ, ಶಿಕ್ಷೆ ಅಂದರೆ ಏನಂದರೆ, ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣ ಬ್ರಜ. ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಭಗವಂತ, ಮಾಮೇವ ಪ್ರಪದ್ಯಂತೆ ಮಾಮೇಕಂ ಶರಣಂ ರಜ. ಈ ಥರ ಮಾಮೇಕಂ ಮೀನ್ಸ್ ಹೌದಲ್ಲ, ಸೊ ನೀವೇನು ಭಯ ಪಡ್ಕೋಬೇಡಿ, ಭಗವಂತ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದಾರೆ ನಿಮಗೆ. ಅದೇ ಥರ ಆಗಿತ್ತಲ್ಲ ವೃಂದಾವನದಲ್ಲಿ, ಇಂದ್ರ ಕೋಪ ಮಾಡ್ಕೊಂಬಿಟ್ಟಿದ್ದು ಬ್ರಜವಾಸಿಯವರ ಮೇಲೆ, ಭಗವಂತ ರಕ್ಷಣೆ ಮಾಡಿದಾರಲ್ಲ. ಹೇಗೆ ರಕ್ಷಣೆ ಮಾಡಿದ್ರು ಅವರು? ಗೋವರ್ಧನ ಗಿರಿಯನ್ನು ಎತ್ತು, ಅದಕ್ಕೋಸ್ಕರ ಗಿರಿ ಗಿರಿಧಾರಿ ಅಂಥೇಳಿ ಅವ್ರ ಹೆಸರು ಬಂತು. ಹೌದಲ್ಲ, ಭಗವಂತನಿಗೆ ಗಿರಿಧಾರಿ ಅಂಥೇಳಿ. ಆ ಥರ ಎಲ್ಲ ಪಾಂಡವರಿಗೂ ತುಂಬ ರಕ್ಷಣೆ ಮಾಡಿದಾರಲ್ಲ. ಮಹಾಭಾರತದಲ್ಲಿ ದ್ರೌಪದಿ ಹತ್ತಾದ್ರೆ ಪ್ರತಿಜ್ಞಾತವ ಗೋವಿಂದ ನಮೇ ಭಕ್ತ ಪ್ರಣಶ್ಯತಿ ಇತಿ ಸಂಸ್ಕೃತ್ಯ ಸಂಸ್ಕೃತ್ಯ ಪ್ರಾಣಾನ್ ಸಂಧಾರೆಯಾಮ್ಯಹಂ. ಸೊ ಹೇ ಭಗವಂತ, ನೀವು ಪ್ರತಿಜ್ಞೆ ಮಾಡಿದಿರ. ಏನಂತೇಳಿ ಪ್ರತಿಜ್ಞೆ ಮಾಡಿದಿರ? ನಮ್ಮ ಭಕ್ತರ ಯಾವಾಗಲೂ ನಾಶ ಆಗಲ್ಲ ಅಂತೇಳಿ. ನನ್ನ ಭಕ್ತರ ಯಾವಾಗಲೂ ನಾಶ ಆಗಲ್ಲ. ಎಲ್ಲಿ ಪ್ರತಿಜ್ಞೆ ಮಾಡಿದಾರ ಆ ಥರ? ಅವರು ಭಗವದ್ಗೀತೆಯಲ್ಲಿ ಅದನ್ನೇ ಪ್ರತಿಜ್ಞೆ ಮಾಡಿದ್ದಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಛತಿ ಕೌಂತೆಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ ಅಂಥೇಳಿ ಅದನ್ನೇ ನೆನ್ ಮಾಡ್ಕೋತಾ ಇದ್ದಾರೆ ದ್ರೌಪದಿ. ಸೊ ಪ್ರತಿಜ್ಞಾತವ ಗೋವಿಂದ, ಹೇ ಗೋವಿಂದ, ನೀವು ಪ್ರತಿಜ್ಞೆ ಮಾಡಿದಿರ ಏನಂಥೇಳಿ? ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರ ಯಾವಾಗಲೂ ನಾಶ ಆಗಲ್ಲ ಅಂತ. ಇತಿ ಸಂಸ್ಮೃತ್ಯ ಸಂಸ್ಮೃತಿ, ಇದನ್ನು ನಾನು ಸ್ಮರಣೆ ಮಾಡ್ತಾ ಮಾಡ್ತಾ ನನ್ನ ಜೀವನವನ್ನು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅಂಥೇಳಿ. ಯಾಕಂದರೆ ಈಗ ನೋಡಿ, ದ್ರೌಪದಿ ಮತ್ತು ಪಾಂಡವ್ರಿಗೆ ಎಷ್ಟೆಲ್ಲ ಕಷ್ಟ ಬಂತಲ್ಲ, ಆದ್ರೂ ಅವರೆಲ್ಲ ಭಗವಂತನ ಕೃಪೆಯಿಂದ ಎಲ್ಲ ಪಾರ್ ಮಾಡಿಕೊಂಡ್ರು. ಹೌದು, ಮೊದಲನೇ ಅಧ್ಯಾಯದಲ್ಲಿ ವರ್ಣನೆ ಆಗಿದೆ ಭಗವಂತನ ಮೊದಲೇ, ಭಗವದ್ಗೀತೆಯಲ್ಲಿ ಮೊದಲೇ ಅಧ್ಯಾಯದಲ್ಲಿ ಏನು ವರ್ಣನೆ ಆಗಿದೆ ಅಂದರೆ, ಯುದ್ಧ ಆರಂಭ ಆಗೋಕ್ಕಿಂತ ಮುಂಚೆ ಎಲ್ಲ ಶಂಖನಾದ ಮಾಡಿದ್ರಲ್ಲ, ಶಂಖನಾದ ಮತ್ತು ಬೇರೆ ಬೇರೆ ವಾದ್ಯಗಳ ನಾದವನ್ನು ಮಾಡಿದ್ರು. ಯಾಕಂದರೆ ಈಗಿನ ಥರ ಅಲ್ಲ, ಆಗಿನ ಕಾಲದಲ್ಲಿ ಎಲ್ಲ ಜನರು ತುಂಬ ಸುಸಂಸ್ಕೃತರಾಗಿದ್ದರು ಅವರು. ಈಗಿನ ಕಾಲದಲ್ಲಿ ಯಾರೋ ವಾದ್ಯ ಮಾಡಲ್ಲ, ನಾವು ಬಂದು ನಿಮ್ಮ ಮೇಲೆ ಆಕ್ರಮಣ ಮಾಡ್ತೀವಿ ಅಂತೇಳಿ ಹೋಗಿ ಒಂದು ಹೋಗಿ ಬಾಂಬ್ ಅಥವಾ ಮಿಸೈಲ್ ಕಲಿಸಿ ಎಲ್ರಿಗೂ ನಾಶ ಮಾಡಿಬಿಡ್ತಾರೆ ಈಗಿನ ಕಾಲದಲ್ಲಿ. ಸೊ ಇದೆಲ್ಲ ಅಸಭ್ಯ ಸಮಾಜದ ಲಕ್ಷಣಗಳಿವೆಲ್ಲ. ಈಗ ಒಂಥರ ಮಿಸೈಲ್ ತಯಾರು ಮಾಡಿದ್ದಾರೆ ಅವರು, ಡ್ರೋನ್ಸ್ ಅಂತಾರೆ ಅದಕ್ಕೆ. ಡ್ರೋನ್ಸ್ ಅಂದರೆ ಮನುಷ್ಯರು ಅದರಲ್ಲಿ ಇರಲ್ಲ, ಕಂಪ್ಯೂಟರ್ ಮೇಲೆ ಅದನ್ನು ನಿಯಂತ್ರಣ ಮಾಡಿ ಅದನ್ನು ಕಳಿಸ್ಬಿಡ್ತಾರೆ. ಅದು ಹೋಗಿ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ಅದನ್ನು ವಿಸ್ಫೋಟ ಆಗಿಬಿಡುತ್ತೆ. ಅದು ಮೊದಲಿನ ಕಾಲದಲ್ಲಿ ನೋಡಿ ಹೇಗೆ ಯುದ್ಧದಲ್ಲಿಯೂ ಅವರು ಎಷ್ಟೋ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರು. ಹೌದಲ್ಲ, ಇದೆಲ್ಲ ಸುಸಂಸ್ಕೃತ ಸಮಾಜದ ಲಕ್ಷಣ ಅಲ್ಲ. ನಾವೇನು ತಿಳ್ಕೊಂಡಿದ್ದೇವೆ ಈಗ, ನಾವು ತುಂಬ ಮುಂದುವರಿತಾ ಇದ್ದೀವಿ, ಪ್ರಗತಿ ಮಾಡ್ತಾ ಇದ್ದೀವಿ, ತುಂಬ ನಾವು ವಿದ್ಯಾ ಮತ್ತು ಸಭ್ಯತೆಯ ಅಲ್ಲಿ ತುಂಬ ನಾವು ಪ್ರಗತಿ ಮಾಡ್ತಾ ಇದ್ದೀವಿ. ಈಗಿನ ಕಾಲದ ಜನರು ಈ ಥರ ಇತಿಹಾಸದಲ್ಲಿ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ. ಮೊದಲಿನ ಕಾಲದಲ್ಲಿ ಶಿಲಾಯುಗದಲ್ಲಿದ್ದರು, ಏನಂದರೆ ಶಿಲಾ ಕಲ್ಲಿಂದ ಪಶುಗಳನ್ನು ಹೊಡೆದು ತಿಂತಾ ಇದ್ರು. ಆಮೇಲೆ ಕಲ್ಲಿಂದ ನಾವು ಅಗ್ನಿಯನ್ನು ಸೃಷ್ಟಿ ಮಾಡಿದರು. ಈ ಥರ ಈಗಿನ ಕಾಲ ಜನ ತುಂಬ ಪ್ರಗತಿಶೀಲ ಜನರು ಅಂಥೇಳಿ ಈ ಥರ ಶಾಲೆಯಲ್ಲಿ ತಿಳಿಸ್ಕೊತಾರೆ. ಯಾರು ಪ್ರಗತಿ ಮಾಡಿದ್ದಾರೆ? ಇವರು ಪ್ರಗತಿ ಮಾಡಿದ್ದಾರೆ ಅಥವಾ ಯುದ್ಧಗಳಲ್ಲಿ ಇಷ್ಟೆಲ್ಲ ನಿಯಮಗಳನ್ನು, ಸಾಮಾನ್ಯ ಜೀವನದಲ್ಲಿ ತುಂಬ ನಿಯಮಗಳನ್ನು ಪಾಲನೆ ಮಾಡಿ, ಯುದ್ಧ ಭೂಮಿನಲ್ಲೂ ಅವರು ಅಷ್ಟು ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರು ಅವರು. ಸೊ ಅದಕ್ಕೋಸ್ಕರ ಅದೆಲ್ಲ ಸುಸಂಸ್ಕೃತ ಸಮಾಜ ಅದು. ಅದಕ್ಕೋಸ್ಕರ ಭಗವಂತ ಈ ಕುರುಕ್ಷೇತ್ರ ಯುದ್ಧವನ್ನು ಯಾಕಂದರೆ ಕೌರವರು ಎಲ್ಲ ಅಧಾರ್ಮಿಕರಾಗಿದ್ದರು, ಅವರೆಲ್ಲ ನಿಯಮಗಳ ಭಂಗ ಮಾಡ್ತಾಯಿದ್ರು, ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಭಗವಂತ ಆ ಕುರುಕ್ಷೇತ್ರ ಯುದ್ಧವನ್ನು ಮಾಡಿಸಿ ಅವರೆಲ್ಲ ನಾಶ ಮಾಡಿದರು. ಹೌದಲ್ಲ, ಸೊ ಅದೇ ಥರ ಈಗ ಯುದ್ಧ ಭೂಮಿಯಲ್ಲಿ ಶಂಖನಾದ ಮಾಡ್ತಾರೆ ಅವರು. ಶಂಖನಾದ ಮಾಡಿದಾಗ ಕೌರವರ ಹೃದಯದಲ್ಲಿ ಕಂಪನ ಆಗತ್ತೆ. ಹೃದಯಾಣಿ ವ್ಯದಾರಯ ಧಾರ್ತ ರಾಷ್ಟ್ರಾಣಿ. ಸೊ ಸೊ ಹೃದಯಾನಿ ವಿದಾರಯತ್. ಆ ಥರ ಲಕ್ಷಣಗಳ ಪಾಂಡವರ ಬಗ್ಗೆ ವರ್ಣನೆ ಆಗಿಲ್ಲ. ಯಾಕಂದರೆ ಸೊ ಪಾಂಡವರಿಗೆ ಭಗವಂತನಲ್ಲಿ ವಿಶ್ವಾಸವಿತ್ತು, ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಈ ಯುದ್ಧ ಭೂಮಿನಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂಥೇಳಿ ಅವ್ರಿಗೆ ವಿಶ್ವಾಸ, ಅದಕ್ಕೋಸ್ಕರ ಅವ್ರ ಹೃದಯದಲ್ಲಿ ಭಯ ಇರಲಿಲ್ಲ. ಬಟ್ ಕೌರವ ದುರ್ಯೋಧನ ಹೃದಯದಲ್ಲಿನೂ ದುರ್ಯೋಧನ ಹೃದಯದಲ್ಲಿ ಭಯ ಐತಲ್ಲ. ಈಗ ನೋಡಿ, ಆ ಪಾಂಡವರ ಸೇನೆಯನ್ನು ನೋಡಿದ ನಂತರ ಏನು ಮಾಡ್ತಾನೆ ದುರ್ಯೋಧನ, ದ್ರೋಣಾಚಾರ್ಯರ ಕಡೆ ಹೋಗಿ, ನೋಡಿ ನೀವೆಲ್ಲ ತಪ್ಪು ಮಾಡಿಬಿಟ್ಟಿದ್ದೀರಾ, ಆ ದೃಷ್ಟದ್ಯುಮ್ನಿಗೆ ಈ ಎಲ್ಲ ವ್ಯೂಹ ರಚನೆ ಬಗ್ಗೆ ನೀವು ಕಲಿಸ್ಕೊಟ್ಟಿದ್ದೀರಾ, ಹಾಂ ನಿಮ್ಗೆ ಗೊತ್ತಿತ್ತು ಅವನ ಬಗ್ಗೆ, ದೃಷ್ಟದ್ಯುಮ್ನ ಬಗ್ಗೆ, ಆದರೂ ನೀವೆಲ್ಲ ಈ ಥರ ತಪ್ಪು ಮಾಡಿದಿರಾ ಅಂಥೇಳಿ ದುರ್ಯೋಧನ ಭಯದಿಂದ ಸೊ ದ್ರೋಣಾಚಾರ್ಯ ಕಡೆ ಹೋಗ್ತಾರೆ. ಆದರೆ ಅದೇ ಥರ ಪಾಂಡವರ ಬಗ್ಗೆ ವರ್ಣನೆ ಆಗಿಲ್ಲ, ಭಯದಿಂದ, ಭಯ ಅವ್ರ ಭಯ ಬಗ್ಗೆ. ನಮಗೆ ಭಗವಂತನ ರಕ್ಷಣೆಯಲ್ಲಿ ವಿಶ್ವಾಸ ಇರಬೇಕು, ಅದು ಶರಣಾಗತಿಯ ಲಕ್ಷಣ. ರಕ್ಷಿಷ್ಯತಿ ಇತಿ ವಿಶ್ವಾಸ ಅಂತೇಳಿ. ಮತ್ತೆ ಏನೋ ಪ್ರಶ್ನೆ ಇದೆ? ಸೊ ನೀವು ಕೃಷ್ಣ ಭಕ್ತಿ ಮಾಡಿ, ಏನು ಭಯಪಡಬೇಡಿ. ಶಹರಕ್ಕಿಂತ ಇಲ್ಲಿ ಕೃಷ್ಣ ಭಕ್ತಿ ಮಾಡಲಿಕ್ಕೆ ತುಂಬ ಅನುಕೂಲ, ಹೌದಲ್ಲ? ಈಗ ನೋಡಿ, 5000 ವರ್ಷ ಹಿಂದೆ ಭಗವಂತ ಏನು ಮಾಡ್ತಾಯಿದ್ರು, ಅವರು ಭಗವಂತನು ಗೋಪಾಲಕ, ಹೌದಲ್ಲ? ಭಗವಂತ ಇಂಜಿನಿಯರ್ ಡಾಕ್ಟರ್ ಅಲ್ಲ, ಹೌದಲ್ಲ? ಈಸ್ ಅ ಕವರ್ಡ್ ಬಾಯ್, ಸಾರಿ ಐ ಆಮ್ ಟೀಸಿಂಗ್ ಇಂಜಿನಿಯರ್ಸ್ ಅ ಲಾಟ್. ಸೊ ನೀವು ಕೃಷ್ಣನಾಗ ತುಂಬ ಸಮೀಪ ಇದ್ದೀರಾ, ನೀವಿಲ್ಲಿ ಶಾಲೆಯಲ್ಲಿ ಹಳ್ಳಿಯಲ್ಲಿ. ಸೊ ಕೃಷ್ಣನ ಸ್ಮರಣೆ ತುಂಬ ಸರಳ ಆಗುತ್ತೆ ಇಲ್ಲಿ. ಮತ್ತೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ. ಶಿಲ ಪ್ರಭುಪಾದ ಕೀ ಪ್ರಿಯ ಗೋವಿಂದ ದಾಸ್.
ಹರೇ ಕೃಷ್ಣ.